ಒಬ್ಬ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡಿಗ ನಿಂತ್ಕೋಬೇಕು. ನಾನು ಅಷ್ಟೇ, ನಾನು ಈ ಒಂದು ಚಾನೆಲ್ ಮೂಲಕ ಏನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ವೀಕ್ಷಕರಿಗೆ ಅಂದ್ರೆ, ನಾವು ಒಂದು ಕಮ್ಯುನಿಟಿಯಾಗಿ ನಿಂತ್ಕೋಬೇಕು. ಕನ್ನಡಿಗರು ಜಗತ್ತಿನಾದ್ಯಂತ ಎಲ್ಲ ಒಟ್ಟಿಗೆ ಸೇರಿ ಒಂದು ಶಕ್ತಿ ಆಗಬೇಕು. ಒನ್ ಮ್ಯಾನ್ ಆರ್ಮಿಯಾಗೂ ಕೂಡ ಏನ್ ಬೇಕೋ ಮಾಡಬಹುದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬಂದಿದ್ದು ಅವರಿಂದ. ಯಾಕಂದ್ರೆ ಅವರು ಒನ್ ಮ್ಯಾನ್ ಆರ್ಮಿ, ಡೈರೆಕ್ಟ್ರು, ಆಕ್ಟ್ರು, ಸಿಂಗರು, ರೈಟ್ರು. ಆಮೇಲೆ ಲಕ್ಷ್ಮೀ ಥಿಯೇಟರ್ಗೆ, ಸರಸ್ವತಿ ಥಿಯೇಟರ್ಗೆ ಮುಂಚೆ ನಮ್ಮ ತಂದೆ ತಾಯಿ ರೆಗ್ಯುಲರ್ ಪಿಕ್ಚರ್ ವಾರಕ್ಕೆ ಒಂದು ಕರ್ಕೊಂಡು ಹೋಗೋರು. ಅವಾಗ ಎರಡೆರಡು ಬ್ಯಾಗಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಎತ್ಕೊಂಡು ತಿನ್ನಕ್ಕೆ ಅಂತಾನೆ ಸಿನಿಮಾ ಹೋಗ್ತಾ ಇದ್ವಿ. ಸಿನಿಮಾ ನೋಡೋದು, ತಿಂತಾ ಕೂತಿರೋದು. ಸೊ ಈ ತರ ಒಂದು ಬಹಳ ಸಿನಿಮಾಗೆ ನಮ್ ಚಿಕ್ಕ ವಯಸ್ಸಿಂದ ಒಂದು ನಂಟಿತ್ತು. ಪಟಿಂಗ ಅಂತ ನಾನು ಸಿಕ್ಕಾಬಟ್ಟೆ ಜಿಗಿಯೋದು, ಹಾರಿಯೋದು, ಹೊಡೆಯೋದು ಬಳಿಯೋ ಅಂದ್ರೆ ಅವಾಗಿಂದ ಮಾಸಿ ಇರೋ ತರಾನೆ. ನಾನು ಓಣಿಲ್ ಬಂದ್ರೆ ಮಿಕ್ಕಿದವರೆಲ್ಲ ಡಿಸ್ಪರ್ಸ್ ಓಡಬಿಡದಂತೆ. ಸೊ ಆ ತರದ ಟೈಮ್ ಇತ್ತು ಅಂತ ನಮ್ಮ ಅಮ್ಮ ಇವಾಗ ನೆನೆಸ್ಕೊಂಡು ನಗ್ತಾ ಇರ್ತಾರೆ.
Namaste yelrigo, welcome to Thanks Helona with Nagu, presented by Symphony Amps and co-sponsored by Home Sattva, an Instagram handle which showcases home, home decor and garden. Ivattina namma guest, I'm totally excited. Ivattu sikkapatte khushi aagibittide. ಅದಕ್ಕೆ ಅವ್ರ ಬಗ್ಗೆ ಹೇಳಕ್ ಮುಂಚೆ ಒಂದ್ ನಾಲ್ಕು ಹಾಡ್ ಹಾಡ್ಬಿಡ್ತೀನಪ್ಪ ತಮಗಾಗಿ, ನನ್ನ ಒಂದು ಶೈಲಿಯಲ್ಲಿ. ಸೊ ಐ ನೋ ಯು ಆರ್ ಅ ಸಿಂಗರ್, ಅವ್ರ ಸಿಂಗರ್ ಸಹ, ಆದ್ರೂ ಐ ಆಮ್ ಡೇರಿಂಗ್ ಟು ಡೂ ದಟ್. ಕನ್ನಡಿಗರ ಮನ ಗೆದ್ದ ಶೂರ, ದೇಶ ವಿದೇಶ ಕನ್ನಡ ವೀರ, ಎಲ್ಲೆಲ್ಲೂ ಕನ್ನಡ ಡಿಂಡಿಮವ ಭಾರಿಸಿದ ಬಲರಾಮ. ಧೀರ 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 ಈ ಬಲರಾಮ, ಧೀರ 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 ಈ ಬಲರಾಮ.
ಒಬ್ಬಾ, ಏನ್ ವಾಯ್ಸ್ ಮೇಡಮ್ ನಿಮ್ದು! ಈಗಷ್ಟೇ ಇನ್ನೊಂದು ಸಾಂಗ್ ಕೇಳಿಸ್ತೀರಿ, ಅದು ಅದ್ಭುತವಾಗಿ ಹಾಡಿದ್ರಿ. ಏನ್ ಪಿಚ್ಚು, ಏನ್ ಕತೆ! ನೀವು ಯಾಕೆ ಕನ್ನಡಕ್ಕೆ ಹಾಡ್ತಾ ಇಲ್ಲ? ಕನ್ನಡದ ಆಸ್ತಿ ಆಗ್ತೀರಾ ನೀವು?
ದಯವಿಟ್ಟು
ಹಾಡಬೇಕು ಕನ್ನಡದಲ್ಲಿ. ಎಲ್ಲರೂ ಅಷ್ಟೇ, ನೀವೆಲ್ಲರೂ ಬಿಡ್ಬೇಡಿ ಮೇಡಮ್ನ, ಪಾಡ್ಕಾಸ್ಟ್ ಸ್ಟಾಪ್ ಮಾಡಿಸಿ ಅವ್ರನ್ನ ಸಿಂಗರ್ ಮಾಡಿಸಿ.
Thank you, this really means a lot. Yes, ivat nam jotel idare yaru Mahabalaram global kannadiga. ನಾನು ಅವ್ರನ್ನ ಡಿಸ್ಕ್ರೈಬ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅವರು ಸೂಪರ್ ಸೀಡ್ ಮಾಡಿಬಿಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಅನ್ನ. ಆದ್ರೂ ಒಂದ್ ಸಣ್ಣ ತುಣುಕನ್ ಹೇಳಕ್ ಇಷ್ಟಪಡ್ತೀನಿ. ಐ ಮೀನ್, ಮೂವೀಸ್ ಅಲ್ಲಿ, ಟೆಲಿವಿಷನ್ ಅಲ್ಲಿ ಮಾಡಿ ಇವತ್ತೊಂದ್ ದಿವಸ ಎಲ್ಲಾ ದೇಶಗಳು ನೋಡ್ಕೊಂಡ್ ಬರ್ಬೇಕು ಕನ್ನಡಿಗನಾಗಿ, ಕನ್ನಡದ ಬಾವುಟ ಎತ್ತಿ ಹಿಡಿಬೇಕು, ಕನ್ನಡದ ಹಾಡುಗಳನ್ನ ಹಾಡ್ಬೇಕು. ಹಾಡುಗಳನ್ನ ಹಾಡ್ಬೇಕು ಅನ್ನುವಾಗ ಅವ್ರು ಏನಂತ ಕರೀತಾರೆ ಗೊತ್ತಾ? ಅದನ್ನ ವ್ಲಾಂಗ್ಸ್ ಅಂತಾರೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ಹೀರೋ ಆಫ್ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯ ಹೀರೋ ನಮ್ ಜೊತೆಲಿದ್ದಾರೆ, ಮಹಾಬಲರಾಮ್ ಗ್ಲೋಬಲ್ ಕನ್ನಡಿಗ. ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಬಂದಿದ್ದಕ್ಕೆ.
ತುಂಬಾ ಹೃದಯ ಧನ್ಯವಾದಗಳು ಕರೆದಿದ್ದಕ್ಕೆ.
ಬಹಳ 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 ಸಂತೋಷ, ಬಹಳ ಬಹಳ ಹೆಮ್ಮೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಹಂಬಲ್ಡ್ ಆಲ್ಸೋ. ಯಾಕಂದರೆ ಇಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಅಚೀವ್ ಮಾಡಿದ್ದೀರ, ಆದರೂ ಸಹ ನನ್ನ ಕರೆಗೆ ಹೋಗ್ಗೊಟ್ಟು ಹೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬ ಹೃದಯ ಧನ್ಯವಾದಗಳಪ್ಪ.
ಕನ್ನಡತಿ ಕರೆದಾಗ ಕನ್ನಡಿಗ ಬರಲೇಬೇಕು.
ಖಂಡಿತ, ತುಂಬಾ ತುಂಬಾ ಧನ್ಯವಾದಗಳು. ಸೊ ಸ್ಟಾರ್ಟ್ ಮಾಡುವಾಗಲೇ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಫಸ್ಟೇ ಗ್ಲೋಬಲ್ ಕನ್ನಡಿಗ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಬೇಡ, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಈ ಬಲರಾಮ ಹೇಗಿದ್ರು ಚಿಕ್ಕ ವಯಸ್ಸಲ್ಲಿ, ಮಹಾಬಲ ಅಂತ ಕೇಳೋಣ ಅಂತ. ಹೌ ವೇರ್ ಯು ಚಿಕ್ಕ ವಯಸ್ಸಲ್ಲಿ?
ಸಿಕ್ಕಾಬಡೆ ಸಿಕ್ಕಾಬಡೆ ತರಲೆ ತಡ್ಕೊಳಕ್ಕೆ ಆಗ್ತಾ ಇಲ್ವಂತೆ. ನಾನು ಬಂದ್ರೆ ನಾವು ತುಂಬಾ ಟಿಪಿಕಲ್ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ತಂದೆ ಸೇಲ್ಸ್ ಮ್ಯಾನ್, ಶುರುಲಿ ಕುಣಿಗಲ್ ಊರಿಂದ ಬಂದು, ಆಕ್ಚುಲಿ ನಮ್ದು ಮಂಡ್ಯ, ಬಟ್ ಅವರೆಲ್ಲ ಸೆಟ್ಲ್ ಆಗಿದ್ದು ಕುಣಿಗಲಲ್ಲಿ. ಅಲ್ಲಿಂದ ಬಂದು ಇಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಸೇರ್ಕೊಂಡು ನಮ್ಮ ತಾಯಿನ ಮದುವೆ ಆಗಿ, ನಮ್ಮ ತಾಯಿ ಶ್ರವಣ ಬೆಳಗುಳ, ಹಾಸನ್ ಡಿಸ್ಟ್ರಿಕ್ಟ್ ಅವರು. ಸೊ ಅಲ್ಲಿಂದ ಬೇಕರಿ ಮನೆಯವರು. ಸೊ ಅಲ್ಲಿಂದ ಬಂದು ಮದುವೆ ಮಾಡಿ ಅದಾದ್ರೆ ಬೆಂಗಳೂರಿಗೆ ಶಿಫ್ಟ್ ಆದಾಗ ಒಂದು ಬಹಳ ಚಿಕ್ಕ ಓಣಿಲಿ ನಮ್ಮ ಬದುಕು ಶುರುವಾಗಿದ್ದು. ನಾನು ಅಲ್ಲೇ ಹುಟ್ಟಿದ್ದು, ಬಸವನಗುಡಿ ಶೇಖರ್ ಆಸ್ಪತ್ರೆ. ಅಲ್ಲಿಂದ ಪಟಿಂಗ ಅಂತೆ ನಾನು ಸಿಕ್ಕಾಬಟ್ಟೆ. ಜಿಗಿಯೋದು, ಹಾರಿಯೋದು, ಹೊಡೆಯೋದು ಬಳಿಯೋ ಅಂದ್ರೆ ಅವಾಗಿಂದ ಮಾಸಿ ಇರೋ ತರಾನೆ. ನಾನು ಓಣಿಲ್ ಬಂದ್ರೆ ಮಿಕ್ಕಿದವರೆಲ್ಲ ಡಿಸ್ಪರ್ಸ್ ಓಡಬಿಡದಂತೆ. ಸೊ ಆ ತರದ ಟೈಮ್ ಇತ್ತು ಅಂತ ನಮ್ಮ ಅಮ್ಮ ಇವಾಗ ನೆನೆಸ್ಕೊಂಡು ನಗ್ತಾ ಇರ್ತಾರೆ. ಬೀಳೋದು, ಅಲ್ಮುರ್ಕೊಳ್ಳೋದು, ಕೈಕಾಲು ತರ್ಚ್ಕೊಳ್ಳೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಕೂಲ್ಗೆ ಹೋದ್ರೆ ನಮ್ಮ ತಾಯಿಗೆ ಟೆನ್ಷನ್, ಮನೆ ಬರೋರು ಅಕಸ್ಮಾತ್ ಯಾರಾದ್ರೂ ಫೋನ್ ಬಂತು ಅಂದ್ರೆ ಎಲ್ಲಿ ಬಿದ್ನೋ, ಎಲ್ಲಿ ರಕ್ತ ಸೊ ಎಲ್ಲಿ ರಕ್ತ ಬಂತು ಏನ್ ತೊಂದರೆ ಆಯ್ತು ಅಂತ ಅಷ್ಟು ಟೆನ್ಷನ್ ಕೊಡ್ತಾ ಇದ್ನಂತೆ.
ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲೇ ರಾಮ್ ನನ್ಗನ್ಸದೇನಂತಂದ್ರೆ ಆ ಒಂದು ಟಫ್ನೆಸ್ ನಿಮ್ಗಿವತ್ತು ಈ ಒಂದು ಚಾಲೆಂಜಸ್ ತಗೊಳಕ್ಕೆ ಬಹಳ ಸಹಾಯ ಮಾಡ್ತಾ ಇದೆ. ಈಗ ಕೆಲವ್ರು ತುಂಬಾ ಟಿಮಿಡ್ ಆಗಿಟ್ಟಿರ್ತಾರ ಮಕ್ಕಳು, ಎಲ್ಲಿ ಕೂತ್ರ ನಿಂತ್ರೆ ಎಲ್ಲಿ ಅವರು ಸೆನ್ಸಿಟಿವ್ ಆಗಿರ್ತಾರೆ ಅಂತ. ಬಟ್ ಐ ಥಿಂಕ್ ನೀವು ಟಫರ್ ಆಗಿದ್ದರಿಂದ ಐ ಥಿಂಕ್ ಈ ಒಂದು ಎಸ್ಪೆಷಲಿ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ನಿಮ್ಮ ಅಚೀವ್ಮೆಂಟ್ ಏನಿದೆಯೋ ನನಗನ್ಸುತ್ತೆ ದಟ್ ವಿ ಹ್ಯಾವ್ ಟು ಗಿವ್ ಇಟ್ ಟು ಯುವರ್ ಯಂಗ್ ಡೇಸ್.
100% ಕೊಡಲೇಬೇಕು. ಅದಾದ್ಮೇಲೆ ಅಫ್ಕೋರ್ಸ್ ಸಿನಿಮಾ ಇಂಡಸ್ಟ್ರಿಲಿ 20 ವರ್ಷ ಕಷ್ಟ ಅನುಭವಿಸ್ತಲ್ಲ, ಕಷ್ಟ ಇಷ್ಟ ಎರಡು ಅನುಭವಿಸಿದ್ವಿ. ಸೊ ಆ ಎರಡೂ ಅಗೇನ್ ವಿ ಆರ್ ಅ ಸಮ್ ಆಫ್ ಅವರ್ ಆಕ್ಷನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ನನ್ನ ಸಂಪೂರ್ಣವಾದ ಜೀವನ ಇವತ್ತು ನನ್ನನ್ನು ಇಲ್ಲಿ ಕರೆತಂದು ನಿಲ್ಲಿಸಿದೆ.
ಥ್ಯಾಂಕ್ ಯು. ಆಮೇಲೆ ಸಿನಿಮಾ ಅಂತ ಹೇಳಿದಾಗ ರಾಮ್, ನೀವು ಒಂಚೂರು ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ವಿಷಯಗಳು, ಯಾಕಂದ್ರೆ ನಾನು ಈಗ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಇರೋದು ಗ್ಲೋಬಲ್ ಕರ್ನಾಟಕ, ಅದ್ರ ಬಗ್ಗೆ ಅವ್ರ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡಲಿಕ್ಕೆ. ಸೊ ದಯವಿಟ್ಟು ಸಿನಿಮಾ ಬಗ್ಗೆ ಒಂಚೂರು.
ಸಿನಿಮಾ ನಾನು 17ನೇ ವರ್ಷದ ಹುಡುಗನಾಗಿದ್ದಾಗ ನಾನು MES ಕಾಲೇಜ್ ಇಲ್ಲೇ ಹತ್ರದಲ್ಲೇ ಓದಿದ್ದು. ನೀವು ನಮ್ಮ ಸೀನಿಯರ್. ಸೊ MES ಕಾಲೇಜ್, ನಾನು MES ಕಾಲೇಜಲ್ಲೇ ಓದಿದ್ದು. ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಮೈಸೂರಿಂದ ಬೆಂಗಳೂರಿಗೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಕನಸಿತ್ತು, ನಾನು ನನ್ನ ತಮ್ಮ ಪ್ರದೀಪ್ ಅಂದ್ಬಿಟ್ಟು ಜಾಲಿ ಡೇಸ್ ಚಿತ್ರದ ಹೀರೋ,
ಹಾಗೆ
ಕೇಶವರಾಮರ ಅಳಿಯ ಕೂಡ. ಸೊ ಕೇಶವರಾಮರ ದೊಡ್ಡ ಮಗಳನ್ನ ಮದುವೆ ಆಗಿದ್ದಾನಂತಮ್ಮ. ಸೊ ಅವನು ಜಾಲಿ ಡೇಸ್ ಪಿಕ್ಚರ್ ಅಂತ ಮಾಡ್ದ, ಅದನ್ನ ಕೂಡ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಲ್ಲ ಅವ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಪಿಕ್ಚರ್ಗೆ. ಸೊ ಹೆಂಗೆ ಅಂದ್ರೆ ನಂದು ಜೀವನ ಶುರುವಾಗಿದ್ದು ಕನ್ಸ್ ಕಾಣ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ನಾನು ಒಂದು ತಮ್ಮ. ನಮ್ಗೆ ಸಿಕ್ಕಾಪಟ್ಟೆ ಪಿಕ್ಚರ್ ಉಜ್ಜು. ನಾನು ಮೈಸೂರಲ್ಲಿ ಮರಿಯಮಲ ಪಸಲ್ ಓದಿದ್ದು ಮತ್ತೆ ರೋಟ್ರಿ ವೆಸ್ಟಲ್ ಓದಿದ್ದು. ಸ್ಕೂಲ್ಗೆಲ್ಲ ಬಂಕ್ ಹೊಡೆದು ಥಿಯೇಟರ್ಗೆ ಹೋಗ್ತಾ ಇದ್ವಿ ಅವಾಗ್ಲೇ, ಲೀಡೋ ವುಡ್ಲ್ಯಾಂಡ್ಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡೋದು. ಅದಾದ್ಮೇಲೆ ಮನೆಗೆ ಬಂದು ಮತ್ತೆ ಕೇಬಲ್ ಟಿವಿಲಿ ನೋಡೋದು. ಆ ಇಂಟ್ರೊಡಕ್ಷನ್, ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಸಿನಿಮಾಲ್ ನೋಡಿದಾಗೆಲ್ಲ, ಈಗ ರವರ ಅಂತ ಬರೋದು, ಪ್ರಸ್ತುತಿ ಅರ್ಪಿಸುವ ಟೈಟಲ್ಲು ಅಂದ್ರೆ ಫಸ್ಟ್ ಇಂದ ಪಿಕ್ಚರ್ ನೋಡ್ಬೇಕು ನಾವು. ಅದಾದ್ಮೇಲೆ ಲಕ್ಷ್ಮೀ ಥಿಯೇಟರ್ಗೆ, ಸರಸ್ವತಿ ಥಿಯೇಟರ್ಗೆ ಮುಂಚೆಯಿಂದ ನಮ್ಮ ತಂದೆ ತಾಯಿ ರೆಗ್ಯುಲರ್ ಪಿಕ್ಚರ್ ವಾರಕ್ಕೆ ಒಂದು ಕರ್ಕೊಂಡು ಹೋಗೋರು. ಅವಾಗ ಎರಡೆರಡು ಬ್ಯಾಗಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಎತ್ಕೊಂಡು ತಿನ್ನಕ್ಕೆ ಅಂತಾನೆ ಸಿನಿಮಾ ಹೋಗ್ತಾ ಇದ್ವಿ, ಸಿನಿಮಾ ನೋಡೋದು ತಿಂತಾ ಕೂತಿರೋದು. ಸೊ ಈ ತರ ಒಂದು ಬಹಳ ಸಿನಿಮಾಗೆ ನಮ್ ಚಿಕ್ಕ ವಯಸ್ಸಿಂದ ಒಂದು ನಂಟಿತ್ತು,
ಕಲ್ಚರ್
ಮನೇಲಿ ಆ ಕಲ್ಚರ್ ಇತ್ತು. ನಾನು ನನ್ನ ತಮ್ಮ ಮಲ್ಕೊಂಡು ಇಬ್ರು ಒಂದೇ ರೂಮು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಎರಡೆರಡು ರೂಮಲ್ಲಿ ಅವಾಗ ಇರ್ತಾ ಇರಲಿಲ್ಲ. ಮಲ್ಕೊಂಡು ಗೋಡೆ ನೋಡ್ಕೊಂಡು ರಾತ್ರಿ ಕತ್ಲು ಫ್ಯಾನ್ ಆರಿಸ್ಬಿಟ್ಟಿರೋಲ್ಲ ಲೈಟು, ಫ್ಯಾನ್ ತಿರ್ಗಾ ನೋಡ್ಕೊಂಡು ಮಾತಾಡೋದು. ಲೋ ನಾನು ಸಿನಿಮಾ ಸ್ಟಾರ್ ಆಗ್ಬೇಕು ಕಣೋ, ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತ ಅವನು ಅಂತಾನು. ಆಮೇಲೆ ಅವನು ಒಂದು ಸ್ವಲ್ಪ ಅವನು ದೊಡ್ಡವನು ಅಂದ್ಮೇಲೆ ನಂಗೆ ಅವ್ನಿಗೆ 3 ವರ್ಷ ವ್ಯತ್ಯಾಸ. ಅದು ಒಂದೇ ಥರ ಯೋಚನೆ ಮಾಡ್ತಾ ಬರ್ತಾ ಇದ್ವಿ, ಕನಸು ಕಾಣ್ತಾ ಇದ್ವಿ ಯಾವಾಗ್ಲೂ. ಈ ಒಂದು ಕನಸು ಬೆಂಗಳೂರಿಗೆ ಬಂದಾಗ ನನಸಾಗಕ್ಕೆ ಶುರುವಾಯಿತು. ಯಾಕೆಂದರೆ ಒಂದ್ಯಾವುದೋ ಒಂದು ಟೈಮಲ್ಲಿ ಸ್ಟುಡಿಯೋಗೆ ಹೋಗಿ ಒಂದು 50 ರೂಪಾಯಿ ಇತ್ತು ಜೇಬಲ್ಲಿ, ಅಣ್ಣ ಒಂದು 2 ಫೋಟೋ ತೆಕ್ಕೊಡು ಅಂದೆ. ಸುಮ್ಮನೆ ಹಿಂಗಿಟ್ಕೊಳ್ಳೋದು ಇವಾಗ ಮದುವೆ ಮನೇಲಿ ತೆಗಿತಲ್ಲ ಹಿಂಗೆ, ಈ ಥರ ಎಲ್ಲ ಫೋಟೋ ತೆಗೆಸ್ಬಿಟ್ಟು ಹಿಂದ್ಗಡೆ. ಅವಾಗೆಲ್ಲ ಹೆಂಗಿದ್ದು ಸಿಸ್ಟಮ್ ಅಂದರೆ, ಫೋಟೋ ಹಿಂದ್ಗಡೆ ನೀವು ಹೆಸರು ಬರೀಬೇಕು, ಹೈಟ್ ಬರೀಬೇಕು, ಆಮೇಲೆ ಅಡ್ರೆಸ್ ಬರೀಬೇಕು. ಬರೆದು ಯಾರ್ಯಾರು ಪ್ರೊಡಕ್ಷನ್ ಮ್ಯಾನೇಜರ್ ಸಿಗ್ತಾರೋ ಅಥವಾ ಡೈರೆಕ್ಟರ್ ಸಿಗ್ತಾರೋ ಅವ್ರ ಕೇಳಿ ಕೊಡಬೇಕು. ಆ ಒಂದು ಅವ್ರು ಅಲ್ಲಿಟ್ಟಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ, ಏ ಆರ್ಟಿಸ್ಟ್ ಯಾರು ಬೇಕೇನೋ ನೋಡ ಫೋಟೋಸ್ ತೆಗಿರೋ ಅಂದರೆ ಈ ಕ್ಯಾಟಗರಿಲಿ ಹಿಂಗೆ ಸರಿದ್ರೆ ನಾವಲ್ಲಿ ಕಣ್ಣಿಗೆ ಬಿದ್ದರೆ ಅದೃಷ್ಟ ನಮ್ಮದು. ಇವತ್ತಿನ ಥರ ಅವತ್ತಿನ ಸಮಾನದಲ್ಲಿ ಅಷ್ಟು ಸುಲಭವಾಗಿ ಆ್ಯಕ್ಟಿಂಗ್ ಎಂಟ್ರಿಗೆ ಕೊಡೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಲಕ್ಕು ಕೂಡ ಅಷ್ಟೇ ಮೇಜರ್ ರೋಲ್ ಪ್ಲೇ ಮಾಡುತ್ತಾ ಇತ್ತು. ಆ ಥರ ಎಲ್ಲ ಕಡೆಗೂ ಹೋಗೋದು, ಫೋಟೋ ಕೊಡೋದು, ಹಿಂದ್ಗಡೆ ಬರೆಯೋದು, ಬರೆದು ನಮ್ಮಮ್ಮನ ಹತ್ರ ಪಾಕಮ್ಮ ಒಂಚೂರು ನಮ್ಮಮ್ಮನಿಗೆ ಆಗಾಗ, ಯಾಕಂದ್ರೆ ದುಡ್ಡು ಸಾಲ್ತಾ ಇರಲಿಲ್ಲ. 5 ರೂಪಾಯಿ ಒಂದು ಪ್ರಿಂಟ್ ಆಗೋದಕ್ಕೆ, ತಿಂಗಳಿಗೆ ನಮ್ಮ ತಂದೆ 500 ರೂಪಾಯಿ ಪಾಕೆಟ್ ಮನಿ ಕೊಡೋರು, 250 ರೂಪಾಯಿ ಜಿಮ್ ಫೀಸ್ ಕಟ್ತಾ ಇದ್ದೆ. ಆಮೇಲೆ 18th ಕ್ರಾಸ್ವರೆಗೂ ವಿದ್ಯಾರಣ್ಯಪುರದಿಂದ ಬಸ್ಸಲ್ಲಿ ಇಳಿತಾ ಇದ್ವಿ, ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ. ಮತ್ತಿನ್ನೊಂದು ಬಸ್ ಹತ್ತಾ ಇರಲಿಲ್ಲ, ಅಲ್ಲಿ ದುಡ್ಡು ಉಳ್ಸೋಣ ಅಂದ್ಬಿಟ್ಟು. ಅದಾದ್ಮೇಲೆ ಬಸ್ ಪಾಸ್ ಬಂತು, ಆ ಬಸ್ ಪಾಸ್ ಬಂದಾಗ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ವಿ. ಸೊ ಆ ಇನ್ನು ಬಾಕಿ ಉಳಿದಂತಹ 250 ರೂಪಾಯಿಲಿ ಈ ಫೋಟೋ ಮಾಡಿಸ್ಬೇಕು, ಮಧ್ಯ ಅವರು ಕ್ಯಾಂಟೀನಲ್ಲಿ ತಿನ್ಬೇಕು, ಅಥವಾ ಯಾರಾದರೂ ಟ್ರೀಟ್ ತೊಗೊಂಡ್ಬಿಟ್ಟಿದ್ರೆ ನಾವು ಟ್ರೀಟ್ ವಾಪಸ್ ಕೊಡಬೇಕು, ಅಥವಾ ಗರ್ಲ್ ಫ್ರೆಂಡ್ಗೆ ರೋಸ್ ಕೊಡೋಕ್ಕೆ ಸಾಲ ತೊಗೊಂಡಿದ್ರೆ ಅದನ್ನು ತೀರಿಸಬೇಕು. ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ ಮಾಡಬೇಕು ಇಷ್ಟೊಳಗೆ ಇಷ್ಟು ದುಡ್ಡಲ್ಲಿ. ಸೊ ಈ ಥರ ಒಂದು ಜುಗಾಡು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವಿ. ಅಲ್ಲಿಂದ ಒಂದು ಯಾವುದೋ ಒಂದು ಚಾನ್ಸ್ ಸಿಕ್ತು ಸಿಲ್ಲಿಲ್ ಅಲ್ಲಿಂದ ಒಂದು ಸೀರಿಯಲ್, ಅದರಲ್ಲಿ ಒಂದು ಚಿಕ್ಕ ರೋಲು ಜೂನಿಯರ್ ಆರ್ಟಿಸ್ಟು, ಆ ಹುಡುಗಿ ಅಣ್ಣ ತಂಗಿ ಅಣ್ಣ ಏಯ್ ಅನ್ಬೇಕು ಅಷ್ಟೇ ಶಾರ್ಟ್, ಏ ಅಂದೆ ಕಟ್ ಅಂದ್ರು ಇಷ್ಟೇನಾ, ಇಷ್ಟೇ ವಾಪಸ್ ಹೋಗ್ಬೇಕಾರೆ ಒಂದು ಪ್ಯಾಕೆಟ್ ಕೊಟ್ರು, 250 ರೂಪಾಯಿ ದುಡ್ಡಿತ್ತು ಫಸ್ಟ್ ಪೇಮೆಂಟು. ಬೆಳಗ್ಗೆ ಇಡ್ಲಿ ವಡೆ ತಿನ್ಬಿಟ್ಟಿದ್ದೆ. ಸೊ ಸಿನಿಮಾ ಋಣ ಶುರು ಆಗೋಯ್ತು. ನಮ್ಮಲ್ಲಿ ಅದೇ ಹೇಳೋದು, ಇಡ್ಲಿ ವಡೆ ಸಿನಿಮಾಲ್ ತಿಂದ್ರೆ ನಿಮ್ಗೆ ಕತೆ ಮುಗೀತು ಅಂತ, ಅಂದ್ರೆ ಇನ್ ಫಾರ್ ಎವರ್ ನೀವಿಲ್ಲೇ ಅಂತ.
ಮಾಡ್ತೀರಾ
ಅಥವಾ ಇದೇ ಕ್ರಿಯೇಟಿವಿಟಿ ಇರ್ಲೇಬೇಕು ನೀವು ಅಂತ?
ಅಲ್ಲಿಂದ ಶುರುವಾಗಿದ್ದ ಜರ್ನಿ ಬರ್ತಾ 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 ಸುದೀಪ್ ಸರ್ ಜೊತೆಲೂನು ಹಿಸ್ಟ್ರಿ ಹೌ ಇಟ್ ಗೋಸ್. ಸುದೀಪ್ ಸರ್ ಜೊತೆ,
ಸುದೀಪ್ ಸರ್ ಜೊತೆಗೆ ಲಾಸ್ಟ್ 2 ವರ್ಷದಿಂದ ಅವರ ಬಿಸ್ನೆಸ್ ಮ್ಯಾನೇಜರ್ ಆಗಿ ಮತ್ತೆ ಅವರ ಪರ್ಸನಲ್ ಎಲ್ಲ ವಿಷಯಗಳನ್ನ ನೋಡ್ಕೊಳ್ಳುವಂತಹ ಅದ್ಭುತವಾದ ಸಂದರ್ಭ ಕೂಡ ಬಂತು. ಹೆಂಗೆ ಅಂದ್ರೆ ಅದು ನಮ್ಮ ಅವರ ಬಹಳ ವರ್ಷದ ರಿಲೇಶನ್ಶಿಪ್ ಇಂದ ಪ್ರದೀಪ್ ಮತ್ತೆ ಸುದೀಪ್ ಸರ್ ಆಲ್ಮೋಸ್ಟ್ ನನ್ನ ಮಗ ಅಂತ ಕರೀತಾರೆ ನನ್ನ ತಮ್ಮನ್ನ. ನನಗೆ ಅವ್ರ ಸ್ವಂತ ಅಣ್ಣಕ್ಕಿಂತ ಅಣ್ಣನಿಗಿಂತ ಹೆಚ್ಚು, ಯಾಕಂದ್ರೆ ನನಗಿರೋ ತಮ್ಮ.
ಸೊ
ಟು ಸಂಬಡಿ ನಾನು ಇವಾಗ ನನ್ನ ಮೆಂಟರ್ ನನ್ನ ಎಲ್ಲ ಅವರೇನೆ, ಅವರಿಂದ ಕಲ್ತಿದ್ದು ಸಾಕಷ್ಟು. ನಾನು ಈ ಚಾನೆಲ್ ಗ್ಲೋಬಲ್ ಕನ್ನಡಿಗ ಮಾಡೋದಕ್ಕೂ ಅವರೇ ಸ್ಫೂರ್ತಿ, ಯಾಕಂದ್ರೆ ಅವ್ರ ಆಶೀರ್ವಾದ ಮತ್ತೆ ಅವ್ರ ಜೊತೆ ಇದ್ದಾಗ ಕಲ್ತಂತಹ ಎಥಿಕ್ಸ್, ಇನ್ನೊಬ್ಬನೇ ಒನ್ ಮ್ಯಾನ್ ಆರ್ಮಿಯಾಗೂ ಕೂಡ ಏನ್ ಬೇಕೋ ಮಾಡಬಹುದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬಂದಿದ್ದು ಅವರಿಂದ. ಯಾಕಂದ್ರೆ ಅವರು ಒನ್ ಮ್ಯಾನ್ ಆರ್ಮಿ, ಡೈರೆಕ್ಟ್ರು, ಆಕ್ಟ್ರು, ಸಿಂಗರು, ರೈಟ್ರು, ಎಲ್ಲೋ ಕ್ಯಾಮ್ರಾ ಮಾಡ್ತಾರೆ. ಏ ಕ್ಯಾಮ್ರಾ ಶಾರ್ಟ್ಸ್ ಇಲ್ಲಾಂದ್ರೆ ಹೋಗಿ ಕ್ಯಾಮ್ರಾ ಇಟ್ಕೊಂಡು ಲೆನ್ಸ್ ಚೇಂಜ್ ಮಾಡ್ಬಿಡ್ತಾರೆ, ಎಲ್ಲ ಮಾಡ್ತಾರೆ, ಸೆಟ್ ವರ್ಕ್, ಆರ್ಟ್ ಡಿಸೈನ್. ನಿಮ್ಗೆ ಇಂಥ 360 degree ಸಿನಿಮಾಲಿ ಕೆಲಸ ಮಾಡೋಕ್ಕೆ ಗೊತ್ತಿರುವಂತಹ ಬಹಳ ಕಮ್ಮಿ ವ್ಯಕ್ತಿಗಳಲ್ಲಿ, ಆಮೇಲೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸುಮ್ಮನೆ ಕೆಲಸ ಮಾಡೋದು ಒಂದ್ ಕಡೆ, ಆ ಟಾಪ್ ಮೋಸ್ಟ್ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಅಲ್ಲಿ ಹಿಂದಿಲ್ ಹೋಗಿ ಜಯಿಸಿ ಬಂದ್ರು, ಎಲ್ಲ ಭಾಷೆಗಳಲ್ಲಿ ಹೋಗಿ ಜಯಿಸಿ ಬಂದ್ರು, ಫಸ್ಟ್ ನಮ್ಮಿಂದ ಆಚೆ ಕಡೆ ಹೋಗುನು ಅಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿ ಬಂದವರು ಅವರೇನೆ. ಸೊ ಅಂಥವ್ರ ಜೊತೆಗೆ ಕೆಲಸ ಮಾಡಿದಂತಹ ಸಂದರ್ಭ 8 ವರ್ಷದಿಂದ ಪರಿಚಯ ಇತ್ತು ರಾಜ್ ಕಪ್ ಕ್ರಿಕೆಟ್ ಇಂದ. ಅಫ್ಕೋರ್ಸ್ ಅದಕ್ಕೆ ನಾನು ಹೇಳೋದು ಕ್ರೀಡೆ ಎಲ್ಲನ್ನು ಒಂದ್ಗೂಡಿಸುತ್ತೆ,
ಅದರಲ್ಲೂ ಕ್ರಿಕೆಟ್.
ಹಾ, ಯಾಕಂದ್ರೆ ಟೀಮ್ ಗೇಮ್ ಅಲ್ವಾ, ಒಟ್ಟಿಗೆ ಸೇರ್ತೇವೆ ನಮ್ಮವರು ಅಂತ ಅನ್ಸಕ್ ಶುರು ಆಗುತ್ತೆ. ಸೊ ಅಲ್ಲಿಂದ ಒಳ್ಳೆ ಬಾಂಧವ್ಯ ಬೆಳೆದಿತ್ತು. ಅದಾದ್ಮೇಲೆ ಜೊತೆ ಕೆಲಸ ಮಾಡುವಂತಹ ಸಂದರ್ಭ ಬಂತು. 2 ವರ್ಷ 2 ತಿಂಗಳ ನಾನು ಜೊತೆಗಿದ್ದೆ. ಅದಾದ್ಮೇಲೆ ಹಣ ಈ ತರ ಬೇರೆ ನಾ ಮಾಡಬೇಕು ಅಂತೀನಿ, ಓ ಹೋಗು, ಎಲ್ಲ ವಿಷಯದಲ್ಲೂ ಸಪೋರ್ಟ್, ನಾನು ಆಚೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ತೆಕ್ಕೊಟ್ರು, ಚಾನಲ್ ಮಾಡ್ಬೇಕು ಅಂತಿದ್ಯಾ ತಗೋ ಕ್ಯಾಮ್ರಾ ಯೂಸ್ ಮಾಡುವಂತ. ಅದೇ ಒಂದ್ ಇದ್ರಲ್ಲೇ ಇರಾನ್ ಸೀರೀಸ್ ಮಾಡಿದ್ದು.
ಅವ್ರು ಕೊಟ್ಟಂತ ಕ್ಯಾಮ್ರಾ ಅಲ್ಲೇ ಇರಾನ್ ಸೀರೀಸ್ ಮೀನಾ, ಇದ್ರ ಬಗ್ಗೆ ಎಲ್ಲ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ಬಟ್ ನನ್ನ ಕಡೆಯಿಂದ ನನ್ನ ಕ್ವೆಶ್ಚನ್ಸ್ ಹೇಗ್ ಬರುತ್ತೆ ನೋಡೋಣ ಮೀನಾ ಅವ್ರ ಬಗ್ಗೆ. ಅದಕ್ಕೆ ಮುಂಚೆ ಇದೆಲ್ಲ ಈಗ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಯಾಕೆ ನಿಮ್ಗೆ ಅನ್ನಿಸ್ತು ರಾಮ್ ನಾನು ಒಂದು ಗ್ಲೋಬಲ್ ಕನ್ನಡಿಗ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಬೇಕು, ಒಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು?
ನಾನು ಸುದೀಪ್ ಸರ್ ಥರನೇ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಕೆಲಸ ಮಾಡಿ 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 ಪಳಗಿದ್ದೆ. ಯಾಕಂದರೆ ಒಂದು ನಾ ಅನ್ಕೊಂಡಂತಹ ಸಕ್ಸಸ್ ನನಗೆ ಸಿಗಲಿಲ್ಲ ಸಿನಿಮಾ ಇಂಡಸ್ಟ್ರಿಲಿ, ಆ ಒಂದು ಬೇಜಾರು ಇವತ್ತಿಗೂ ಇದೆ. ಹಾಗಂತ ಅದನ್ನು ಬೇಜಾರಾಗಿ ನಾನು ಯಾವತ್ತು ನನ್ನ ಬೇಜಾರುಗಳನ್ನು ಬೇಜಾರಾಗಿ ಉಳಿಸ್ಕೊಂಡ್ರೆ ಅದು ಫ್ರಸ್ಟ್ರೇಷನ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಅದನ್ನು ಒಂದು ಶಕ್ತಿಯಾಗಿ ರೂಪಿಸೋಕ್ಕೆ ಪ್ರಯತ್ನ ಪಟ್ಟೆ. ನನ್ನೊಳಗೆ ಮುಂಚೆಯಿಂದನು ಫೈರ್ ಇತ್ತು, ನಾನು ಹೇಳೋದು ನಾನು ಚಿಕ್ಕ ವಯಸ್ಸಿಂದನೂ ಪಟ್ಟಿಂಗ ಯಾವುದನ್ನು ಒಪ್ಕೊಳ್ಳೋನಲ್ಲ, ಸೋಲನ್ನು ಒಪ್ಕೊಳ್ಳೋಲ್ಲ, ನುಗ್ಗೋನೆ. ಸೊ ಅಂಥ ಸಂದರ್ಭದಲ್ಲಿ ಚಿತ್ರರಂಗ ಎಲ್ಲೋ ನನ್ನ ಕೈಲಿ, ಅಂದರೆ ನಾನು ಅನ್ಕೊಂಡಿದ್ದ ಮಟ್ಟಕ್ಕೆ ಅಲ್ಲಿಗೆ ಹೋಗಕ್ಕೆ ಆಗಲಿಲ್ಲ, ನಾನು ಬಂದಿದ್ದು ಹೀರೋ ಆಗಬೇಕು ಅಂತ. ಬಟ್ ಎಲ್ಲೋ 5-6 ಆಪರ್ಚುನಿಟಿ ಮಿಸ್ ಆಯಿತು, 15-20 ಪಿಕ್ಚರ್ಗಳು ಮಿಸ್ ಆಯಿತು. ಮಾಡಿದ್ದೀನಿ ಸಾಕಷ್ಟು ಕೆಲಸ, 25 ಚಲನಚಿತ್ರ ಮಾಡಿದ್ದೀನಿ, 25 TV ಶೋಸ್ ಮಾಡಿದ್ದೀನಿ. ಆದರೂ ನಾನು ಅನ್ಕೊಂಡಿದ್ದ ಮಟ್ಟಕ್ಕೆ ನಾನು ಬಂದಿದ್ದು ಸ್ಟಾರ್ ಆಗಬೇಕು ಅಂತ, ಹೀರೋಯಿನ್ ಕೈ ಹಿಡಿದು ಡ್ಯಾನ್ಸ್ ಮಾಡಬೇಕು ಅಂತ. ಅಂದ್ರೆ ಗೊತ್ತಲ್ಲ ಆ ಟಿಪಿಕಲ್ ಥಾಟ್ ಪ್ರೋಸೆಸ್ ಅಲ್ಲಿ ಬಂದಿದ್ದೀನಿ.
ಆಕ್ಚುಲಿ ಹೀರೋಯಿನ್ ಮಿಸ್ ಮಾಡ್ಕೊಂಡ್ರು ಇದನ್ನ, ಹೀರೋಯಿನ್ ಮಿಸ್
ಮಾಡ್ಕೊಂಡ್ರು. ರಿಯಲ್ ಹೀರೋಯಿನ್ ಸಿಗ್ಲಿಲ್ಲ ಅಂದ್ರೆ ಏನು, ರಿಯಲ್ ಹೀರೋಯಿನ್ ಹುಡುಕ್ತೀನಿ ಅಂತ ಮಾಡಿದ್ ನಾನು. ಅದಕ್ಕೆ ಹೇಳಿದ್ದು, ಮನುಷ್ಯ ಯೋಚನೆ ಮಾಡಿದ್ರೆ ಯಾವುದೋ ಒಂದು ರೀತಿ ಅವನ ಕ್ರಿಯೇಟಿವಿಟಿ ಮೂಲಕ ಅವನ ಅನ್ಕೊಂಡಿರೋದನ್ನ ಸಾಧಿಸ್ಬೋದು, ಅದೇ ಗ್ಲೋಬಲ್ ಕನ್ನಡಿಗ. ಆಮೇಲೆ ಗ್ಲೋಬಲ್ ಕನ್ನಡಿಗ ನಾನಲ್ಲ, 6.5 crore ಕನ್ನಡಿಗರು ಗ್ಲೋಬಲ್ ಕನ್ನಡಿಗರು. ಯಾಕಂದ್ರೆ ಇವತ್ತು ಇಂಟರ್ನೆಟ್ ಸಮಾನ, ನಾವೆಲ್ಲರೂ ಗ್ಲೋಬಲ್ ಆಗಿ ಯೋಚನೆ ಮಾಡ್ತಾ ಇದೀವಿ. ಇವತ್ತು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ, ಎಲ್ಲೋ ಯಾವುದೋ ಒಂದು ವರ್ಲ್ಡ್ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕನ್ನಡಿಗ ಈ ಒಂದು ಪಾಡ್ಕಾಸ್ಟ್ ಅನ್ನು ನೋಡ್ತಾ ಇರ್ಬೋದು ಅಲ್ವಾ. ವಿ ಆರ್ ಆಲ್ ಗ್ಲೋಬಲ್ ಟುಡೇ. ಇವತ್ತು ಎಲ್ಲರೂ ಗ್ಲೋಬಲ್ ಆಗಿರೋದ್ರಿಂದ ನಾವೆಲ್ಲರೂ ಗ್ಲೋಬಲ್ ಕನ್ನಡಿಗರು. ಸೊ ಅದೇ ಯೋಚನೆ ಮಾಡ್ತಾ ಇದ್ದೆ, ಹೆಸರೇ ನೀಡೋದು ಚಾನಲ್ಗೆ ಅಂತ. ಅವಾಗ ನಾವೆಲ್ಲರೂ ಗ್ಲೋಬಲ್ ಆಗಿ ಯೋಚನೆ ಮಾಡ್ತಿರೋದ್ರಿಂದ ಕನ್ನಡಿಗ ಗ್ಲೋಬಲ್ ಕನ್ನಡಿಗ ಅಂತ ಇಟ್ಟೆ. ಕಳೆದ ನವೆಂಬರ್ 2 ಕನ್ನಡ ರಾಜ್ಯೋತ್ಸವ ಆಗಿದ್ದ ಮಾರನೇ ದಿನ ಶುರು ಮಾಡಿದ್ದು.
ಸೊ ಅಲ್ಲಿಂದ ಒಂದು ಒಂದು ಹೆಜ್ಜೆ ಇಟ್ರಿ, ಆಮೇಲೆ ದಾಪಗಾಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಆಕ್ಚುಲಿ ಫಸ್ಟ್ ಹೆಜ್ಜೆ ಇಟ್ಟಿದ್ದಷ್ಟೇ, ಬಟ್ ಇದನ್ನ ಸ್ಟಾರ್ಟ್ ಮಾಡುವಾಗ ನಂಗೆ ಭಾಳ ಖುಷಿಯಾಗಿದ್ದು ನಾನು ನೋಡಿದ ಹೊನ್ನಾವರದ ವಿಡಿಯೋ ಡಾಕ್ಟರ್ ಬ್ರೋ ಆ್ಯಂಡ್ ಆಲ್ಸೋ
ಫ್ಲೈಯಿಂಗ್ ಪಾಸ್ಪೋರ್ಟ್.
ಹಾ, ಫ್ಲೈಯಿಂಗ್ ಪಾಸ್ಪೋರ್ಟ್ ದ ಕಪಲ್. ಆ ಕಪಲ್ಲು ಮತ್ತು ಡಾಕ್ಟರ್ ಬ್ರೋ ನಿಮ್ಮನ್ನ ಯಾವ ರೀತಿಯಾಗಿ ಎನ್ಕರೇಜ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿ ಅಂತ, ಕ್ಯೂಟ್ ಮೊಮೆಂಟ್ಸ್ ನಿಮ್ದು ಅಲ್ಲಿ ನೋಡಿದಾಗ. ಸೊ ಯಾವ ರೀತಿಯಾಗಿ ಹೌ ವುಡ್ ಯು ಲೈಕ್ ಟು ಅವರಿಗೆ ಥ್ಯಾಂಕ್ಫುಲ್ ಆಗಿರಕ್ಕೆ ಇಷ್ಟಪಡ್ತೀರಾ ಇಲ್ಲಿ?
ಇಲ್ಲ, ಈ ವಿಷಯದಲ್ಲಿ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಆಗ್ಬೋದು ಅಥವಾ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ನ ಆಶಾ ಕಿರಣ್, ಲೆಜೆಂಡ್ಸ್ ಆಫ್ ಟ್ರಾವೆಲಿಂಗ್ ಅಂತ ಕರಿತೀನಿ ಕನ್ನಡದಲ್ಲಿ, ಒಂದು ಕಪಲ್ ಇಡೀ ಭಾರತ ದೇಶದಲ್ಲಿ 99 ಸುತ್ತೋರು ಯಾರು ಇಲ್ಲ, ಜೊತೆಯಾಗಿ ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ ಈ ತರ ಸೆನ್ಸಿಟಿವ್ ಏರಿಯಾಸ್ನ. ಸೊ ಟ್ರಾವೆಲಿಂಗ್ ಲೆಜೆಂಡ್ಸ್ ಅವರು. ಈಗ ನಾವು ಸಿನಿಮಾ ಲೆಜೆಂಡ್ಸ್ ಅಂತ ಕೆಲವನ್ನ ಕರೆದ್ರೆ ಆ ತರ ಟ್ರಾವೆಲಿಂಗ್ ಲೆಜೆಂಡ್ಸ್ ಇವರು.
ಒಂಥರ ರಿಯಲ್ ಹೀರೋಸ್ ಅನ್ಸುತ್ತೆ. ನೀವ್ ಹೇಳ್ದಂಗ ಅಂತ ಏರಿಯಾ ಸೆನ್ಸಿಟಿವ್ ಏರಿಯಾಸ್ ಎಂಟರ್ ಮಾಡೋದು ವಿತ್ ಲೇಡಿ
ಚಾನ್ಸೇ ಇಲ್ಲ,
ತುಂಬಾ ಕಷ್ಟ.
ಚಾನ್ಸೇ ಇಲ್ಲ. ಹೆಂಗಿರುತ್ತೆ ಸಿಚುವೇಶನ್ಸ್ ಅಲ್ಲಿ ಏನ್ ಬೇಕೋ ಆಗ್ಬೋದು ಯಾವ ಕ್ಷಣದಲ್ಲೂ. ಎಲ್ಲಾರ ಕೈಲೂ ಗನ್ನು, ಎಲ್ಲಾರ ಕೈಲೂ ಕತ್ತಿ ಮಚ್ಚು ಇರುತ್ತೆ, ಮತ್ತೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಬೇರೆ ಬೇರೆ. ಎಕ್ಸ್ಪ್ಲೇನೇ ಮಾಡಕ್ ಆಗಲ್ಲ, ಎಂಟ್ರಿನೇ ಕೊಡಕ್ ಆಗಲ್ಲ. ಅಂಥದ್ರಲ್ಲಿ ಅವ್ರು ಅಷ್ಟೆಲ್ಲ ರಿಸ್ಕ್ ತಗೊಂಡು ಬರೀ ಇಷ್ಟೇ ಇಲ್ಲ, ಸೌತ್ ಅಮೆರಿಕಾ ಜಗತ್ತಲ್ಲಿ 197 ದೇಶ ಇದೆ, ಅದ್ರಲ್ಲಿ 89 ದೇಶ ಆಲ್ರೆಡಿ ಅವ್ರು ನೋಡ್ಬಿಟ್ಟಿದ್ದಾರೆ. ಇನ್ ಬಾಕಿ ಉಳಿದಿರೋದು 100 ಅಷ್ಟೇ ಅವ್ರಿಗೆ. ಅಂದ್ರೆ ಚಕ್ರವರ್ತಿ ಲೆಕ್ಕ,
ಖಂಡಿತ ಚಕ್ರವರ್ತಿನೇ ಅವರು. ಟ್ರಾವೆಲ್ ಒಂಥರ ಇದನ್ನ ಒಂಥರ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಆ ಸ್ಕಿಲ್ ಅನ್ನ ಅಕ್ವೈರ್ ಮಾಡ್ಕೊಂಡು ಯಾವ ರೀತಿ ನಡೆಸ್ತಿದ್ದಾರೆ ಅಂತ. ಸೊ ಅವ್ರು ನಿಮಗೆ ತುಂಬಾ ಒಂಥರ ಹುರಿದುಂಬಿಸ್ತಾರೆ.
ಏನಂದ್ರೆ ನೋಡಿ, ಅದೇ ಬೇಕಾಗಿರೋದು, ಒಬ್ಬ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡಿಗ ನಿಂತ್ಕೋಬೇಕು. ನಾನು ಅಷ್ಟೇ, ನಾನು ಈ ಒಂದು ಚಾನೆಲ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ವೀಕ್ಷಕರಿಗೆ ಅಂದ್ರೆ, ನಾವು ಒಂದು ಕಮ್ಯುನಿಟಿ ಆಗಿ ನಿಂತ್ಕೋಬೇಕು. ಕನ್ನಡಿಗರು ಜಗತ್ತಿನಾದ್ಯಂತ ಎಲ್ಲ ಒಟ್ಟಿಗೆ ಸೇರಿ ಒಂದು ಶಕ್ತಿ ಆಗಬೇಕು. ಬರೀ ಮಾತಲ್ಲಿ ಅಥವಾ ನಡೆ, ಬರೀ ಮಾತಲ್ಲ, ನಡೆ ನುಡಿಯಲ್ಲಿ ಈ ಒಂದು ವಿಷಯ ಆಚೆ ಬರಬೇಕು. ನಮ್ಮ ಭಾಷೆ ನಮ್ಮನ್ನೆಲ್ಲ ಬಹಳ ಮುಖ್ಯ. ಇದು ನಾನು ಕಲ್ತಿದ್ದು ನನ್ನ ಟ್ರಾವೆಲ್ ಜರ್ನಿಯಿಂದ. ಯಾವ ರೀತಿ ಅಂದರೆ, ಯಾವುದೇ ದೇಶಕ್ಕೆ ಹೋಗಿ, ನೀವು ಚೈನಾಗೆ ಹೋಗಿ, ಉಜ್ಬೇಕಿಸ್ತಾನ್ಗೆ ಹೋಗಿ, ಸರ್ಬಿಯಾಗೆ ಹೋಗಿ, ರಷ್ಯಾಗೆ ಹೋಗಿ, ಯಾವ ದೇಶದಲ್ಲೂ ಕೂಡ ಯಾವ ಒಬ್ಬ ಮಗ ಕೂಡ ತಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ನಮ್ಮ ಹತ್ರ ಮಾತಾಡಲ್ಲ. ಚೈನಾಲ್ಲಿ ನೀವು ಇಂಗ್ಲೀಷ್ ಮಾತಾಡಿಸ್ಬಿಡಿ ಕೆಲವರು ನೋಡೋಣ. ಆದರೆ ಚೈನಾ ಇವತ್ತು $19 trillion ಎಕಾನಮಿ. ಇಂಡಿಯಾ ನಾವು $3 trillion ಎಕಾನಮಿ. ನಮಗಿಂತ 10 ಬಟ್ ಮುಂದೆ ಇದ್ದಾರೆ ಚೈನಾ. ಡಾಕ್ಟರ್ ಅವರು ಮೊನ್ನೆ ಚೀನಾ ದೇಶದ ವಿಷಯವಾಗಿ ಅವರೊಂದು 50 ವರ್ಷ 100 ವರ್ಷ ಮುಂದೆ ಇದ್ದಾರೆ ಅಂತ ಹೇಳಿದ್ದು ಖಂಡಿತ ಸುಳ್ಳಲ್ಲ. ಯಾಕಂದ್ರೆ ನಾನು ಇದನ್ನ ಅವ್ರಿಗಿಂತ ಮುಂಚೆ ಚೈನಾಗೆ ಹೋಗಿದ್ದೆ, ಆಗಲೇ ಹೇಳಿದ್ದೆ ಈ ಮಾತನ್ನು. ಅವರು, ನಾವು 100 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಅವರು 600 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಬುಲೆಟ್ ಟ್ರೈನ್ಸಲ್ಲಿ. ಅವರ ಟೆಕ್ನಾಲಜಿ ಅಥವಾ ಅವರ ಅಪ್ಗ್ರೇಡೇಷನ್ಸ್ ನಮಗಿಂತ ಬಹಳ ಮುಂದೆ ಇದೆ. ಸೊ ನಾವು ನೋಡಿ ಕಲಿ ಮಾಡಿ ತಿಳಿ. ಒಂದು ದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ, ಈಗ ವ್ಲಾಗರ್ಸು, ಅಲ್ಲಿಂದ ನಾವು ಇಂಟೆಲಿಜೆನ್ಸ್ ಅಥವಾ ಇನ್ಫಾರ್ಮೇಶನ್ ತರ್ತಾ ಇದ್ದೀವಿ. ಅಂದರೆ ಅದನ್ನು ಕಲ್ತ್ಕೊಂಡು ನಾವು ಹೊಸದಾಗಿ ಏನಾದ್ರು ಮಾಡ್ಬೋದಾ? ಸೊ ವಿ ಹ್ಯಾವ್ ಟು ಲರ್ನ್, ವಿ ಶುಡ್ ನಾಟ್ ಕಂಡೆಮ್. ಸತ್ಯ ಹೇಳೋದನ್ನ ಕಂಡೆಮ್ ಮಾಡಕ್ ಶುರು ಮಾಡ್ಬಿಟ್ರೆ ಅದೇ ಪ್ರಾಬ್ಲಮ್ ಆಗಿರೋದು ನಮ್ಮಲ್ಲಿ ಇವಾಗ. ಆಮೇಲೆ ನಮ್ದೇನು ಪೊಲಿಟಿಕಲ್ ಮೋಟಿವೇಶನ್ ಇಲ್ಲ. ಈಗೇನು ನಾನು MLA ಸ್ಪರ್ಧಿ ಮಾಡ್ತಾ ಇನ್ನಾ ಅಥವಾ ಕಾರ್ಪೊರೇಟರ್ ಆಗಿ ಟ್ರೈ ಮಾಡ್ತಾ ಇನ್ನ, ನಾನು ಮಾಡ್ತಾ ಇರೋದು ನಮ್ಮ ಜನಗಳಿಗೆ ಜಗತ್ತಿನಿಂದ ಸತ್ಯವನ್ನ ಹೇಳ್ತಾ
ಇದ್ದೀನಿ
ಪ್ರೆಸೆಂಟ್ ಹಿಂಗೆ ಇದು. ಆಮೇಲೆ ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ, ತೋರಿಸ್ತಾ ಇದೀವಲ್ಲ, ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ ನೋಡ್ರಿ ಅಂತ. ಅಲ್ಲಿ ಒಬ್ಬ ರೈತ, ಚೈನಾಲಿ ಒಬ್ಬ ರೈತ ಕೋಟ್ಯಾಧಿಪತಿ, ನಮ್ಮಲ್ಲಿ ರೈತ ಇವತ್ತಿಗೂ ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಯಾಕೆ? ಡೂ ಅವರ್ ಫಾರ್ಮರ್ಸ್ ಡಿಸರ್ವ್ ದಿಸ್? ಅಥವಾ ನಮ್ಮ ಲೇಬರ್ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು, ಒಂದು ಟೈಮಿಂಗ್ ಇಲ್ಲ, ಒಂದು ರೀತಿ ನೀತಿ ಇಲ್ಲ, ಒಂದು ಫೆಸಿಲಿಟಿ ಇಲ್ಲ, ಒಂದು ಕಾಲಕ್ಕೆ ಶೂ ಕೊಡಲ್ಲ, ಒಂದು ಮೈನಿಂಗ್ ಅಲ್ಲೋ ಅಥವಾ ಇನ್ನೊಂದ್ರಲ್ಲೋ ಯಾವ ಪ್ರೊಟೆಕ್ಷನ್ ಇಲ್ಲ, ಹೋದ್ರೆ ಹೋದಂಗೆ ಮ್ಯಾನ್ಯುವಲ್ಗೋ ಅವನ್ನೇ ಇಳಿಸ್ತಾರೆ. ನಾನು ಹೇಳೋದು, ಒಂದು ಲೇಬರ್ ಕ್ಲಾಸ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಅವ್ರನ್ನ ಯಾವ ರೀತಿ ನೋಡ್ಕೋತಾ ಇದ್ದಾರೆ? ಅದೇ ಒಬ್ಬ ಚೈನಾ ದೇಶದಲ್ಲಿ ಬೆಳಗ್ಗೆಯಿಂದ ಸಂಜೆ ದುಡಿದ್ರೆ ರಾತ್ರಿ ಬಂದು ಒಂದು ಅದ್ಭುತವಾದ ಐಷಾರಾಮಿ ಪಬ್ಬಲ್ಲು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮನೆ ಹೋಗ್ತಾನೆ. ಆ ಕೆಪಾಸಿಟಿ ಇವತ್ತು ಅವನಿದ್ದಾನೆ. ಅಲ್ಲಿ ಕೆಲಸ ಇದೆ. ಈಗ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಪ್ರಾಬ್ಲಮ್ ಇದೆ, ಎಷ್ಟು ಜನಕ್ಕೆ ಕೆಲಸ ಇದೆ. ಅಲ್ಲಿ ನಿಮಗೆ ಟೈಮ್ ಸಿಗಲ್ಲ ಸರ್, ನಿಮಿಷ ಅಂದರೆ ನೋ ಐ ಡೋಂಟ್ ಹ್ಯಾವ್ ಟೈಮ್ ಅಂತಾರೆ. ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ. ಇಡೀ ದೇಶದಲ್ಲಿ ಭಿಕ್ಷುಕರ ಇಲ್ಲ. ಇಲ್ಲಿ ನೀವು ನಿಂತ್ಕೊಂಡ್ರೆ ಕೆಲಸ ಮಾಡೋರ್ಗಿಂತ ಕೆಲಸ ಮಾಡಿದವ್ರ ಹತ್ರ ಕಿತ್ಕೊಂಡು ಹೋಗೋರು ಜಾಸ್ತಿ ಜನ ಇದ್ದಾರೆ. ಸೊ ನಾವು ಇದನ್ನ ಕಲ್ತಿದ್ದು ಹೊರಗಡೆ ಹೋದ್ಮೇಲೆ, ಹೊರಗಡೆ ಹೋದ್ಮೇಲೆ ಕಲ್ತ ಮೇಲೆ ನಾವು ಅದನ್ನ ಅಳವಡಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಮೂರ್ಖರಾಗ್ತೀವಿ. ಬೆಳವಣಿಗೆ ಬರೋದು ಕಲಿಕೆಯನ್ನ ಅಳವಡಿಸ್ಕೊಂಡಾಗ.
ಬಿಕಾಸ್ ಇವತ್ತೊಂದು ದಿವಸ ಇಷ್ಟು ಫಾಸ್ಟ್ ಪೇಸ್ಡ್ ವರ್ಲ್ಡ್ ಅಲ್ಲಿ ಎಲ್ಲ ಕಡೆ ನೀವ್ ಹೇಳ್ದಂಗೆ ಇಂಟರ್ನೆಟ್ ಜಮಾನ. ಇವತ್ತೊಂದು ದಿವಸ ಎಲ್ಲೇನು ಮುಚ್ಚಿಡೋ ಅಂತ ಅವಶ್ಯಕತೆನೆ ಇಲ್ಲ. ಇಷ್ಟಿರುವಾಗ ತಿಳ್ಕೊಂಡು ಒಬ್ರು ಬಂದ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಟ್ಟಾಗ ಅದೇ ತಪ್ಪು
ಅಂತ ದೇಶದ್ರೋಹಿ ಅಂತಾರೆ.
ಓ ಮೈ ಗುಡ್ನೆಸ್. ಓಕೆ,
ತಪ್ಪು ಅಂದ್ರೆ ಚಿಕ್ಕ ವಿಷಯ ಆಗುತ್ತೆ. ತಪ್ಪು ಅಂದ್ರೆ ಅಟ್ಲೀಸ್ಟ್ ನಾವು ಓ ತಪ್ಪು ಅಂತ ಹೇಳ್ತಾ ಇದೀರಾ, ಓ ಸರಿ ಇದು ಅಂತ ಹೇಳ್ಬೋದು. ಏ ನೀನ್ ದೋಷದ್ರೋಹ ಕಣ, ನೀನು ನೀನು ನಿನ್ ಟೆರರಿಸ್ಟ್ ಕಣ, ನೀವು ಉಗ್ರವಾದಿ ಕಣ ಅಂದ್ಬಿಡ್ತಾರಲ್ಲ.
ಸೊ ಅದು ಎಷ್ಟು ನೋವಾಗ್ಬೋದು.
ನೋವಲ್ಲ ಅದು, ಪಟ್ಟ ಕಟ್ಟೋದು ಅಂತಾರೆ. ಏನಂದ್ರೆ ತಮ್ಮಲ್ಲಿರುವಂತಹ ವೀಕ್ನೆಸ್ ಅನ್ನ ಮರೆ ಮಾಚೋದಿಕ್ಕೆ ಇನ್ನೊಬ್ಬನಿಗೆ ಬ್ಲಾಕ್ ಪೇಂಟ್ ಬೆಳೆಯೋದು. ಇದು
ನಿಜಪ್ಪ, ನಿಜಪ್ಪ. ಅದೇ ಐ ಥಿಂಕ್ ಇದೆಲ್ಲಾನು ಜನಗಳು ಅರ್ಥ ಮಾಡ್ಕೊಂಡು ಎಷ್ಟು ಸಿಲ್ಲಿ ಆಗೋ ಇದಾರೆ ಅಂತಾನು.
ಹೌದು,
ಅದು ಬೇರೆಯವ್ರು ಹೇಳ್ಬೇಕು. ಅಲ್ಲಿ
ಹೇಳ್ತಾರೆ. ಈಗ ಏನಂದ್ರೆ ಒಂದು ನಮ್ಮಲ್ಲಿ ಇಲಿಟ್ರಸಿ ಒಂದು ಇನ್ನೊಂದು ಸಮಸ್ಯೆ ಇದೆ. ಎಷ್ಟೋ ಜನಕ್ಕೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಮಾಡಿಸೋಷ್ಟಿಗೆ ಟೈಮ್ ಆಗೋಗಿರುತ್ತೆ. ಸೊ ಆ ಶುರುಲಿ ಯಾರು ಜೋರಾಗಿ ಅಬ್ಬರವಾಗಿ ಮಾತಾಡ್ತಾರೋ ಓ ಅವನೇ ಸರಿ ಅಂತ ಅನ್ಕೊಂಡ್ಬಿಡ್ತಾರೆ. ಈಗ ನಾನು ವ್ಯವಧಾನದಿಂದ ಕೂತು ಇಲ್ಲ ಹಿಂಗಲ್ಲ ಹಂಗಲ್ಲ ಕೇಳೋದೇ ಇಲ್ಲ ಯಾರು, ಮೈ ಮೇಲೆ ಮಾರಿ ಬರ್ಲೇಬೇಕು ಈ ದೇಶದಲ್ಲಿ, ಇಲ್ಲಾಂದ್ರೆ ಏನ್ ವರ್ಕೌಟ್ ಆಗುತ್ತೆ. ಅದಕ್ಕೆ ನಾನು ಎಲ್ಲರೂ ಹರಿಚ್ಕೊಳ್ಳೋದು ಮೈಕ್ ಕೊಟ್ಟ ತಕ್ಷಣ.
ಇದೆಲ್ಲ ಸರ್ಪ್ರೈಸಿಂಗ್ ಬಟ್ ಟ್ರೂ ಅಂತ ಈ ತರ ಒಂದು ಫಸ್ಟ್ ಆಫ್ ಆಲ್ ನಾನು ಅನ್ಕೊಂಡಿದ್ದಪ್ಪ, ನೀವು ಮೂರು ಜನ ಇದ್ದೀರಾ ಕನ್ನಡಿಗರಲ್ಲಿ, ಈ ಹೆಜ್ಜೆ ತಗೊಳ್ಳೋದೇ ಫಸ್ಟ್ ಕಷ್ಟ. ಓಕೆ, ಒಂದು ದಿಟ್ ಹೆಜ್ಜೆ ಇಟ್ಟಿದ್ದೀರಾ, ದಿಟ್ ಹೆಜ್ಜೆ ಇಟ್ಟಾಗ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಗೆ ಬೇರೆ ಬೇರೆ ದೇಶಗಳು ಯಥಾವತ್ತಾಗಿ ತೋರಿಸ್ತಾ ಇರುವಾಗ ನಾನು ಕೂತು ಇಲ್ಲಿ ನನ್ನ ಮನೆ ಕಂಫರ್ಟಲ್ಲಿ ನೋಡ್ತಾ ಇದ್ದೀನಿ, ನೀವು ಕಷ್ಟಗಳನ್ನು ಅನುಭವಿಸ್ತಾ ಇರೋದು ಎಲ್ಲೋ ಒಂದು 10% ಅಷ್ಟೊತ್ತು ನಮ್ಗೆ ಅನುಭವ ಆಗ್ತಿರುತ್ತೆ, ಇವರಷ್ಟು ಕಷ್ಟಪಟ್ಟಿರ್ತಾರೆ ಅಂತಂದ್ಬಿಟ್ಟು. ಇಷ್ಟೊಂದು ನೀವು ಗ್ರಿಟ್ಟಿಯಾಗಿ ತಗೊಂಡಾಗ ಇದಕ್ಕೆ ಜೈಕಾರ ಹಾಕಬೇಕೇ ಹೊರತು ಪೀಪಲ್ ಶುಡ್ ನಾಟ್ ಬ್ರಿಂಗ್ ಇಟ್.
ಇಲ್ಲ ಮಾಡೇ ಮಾಡ್ತಾರೆ, ಅನುಮಾನ ಅವಮಾನ ಸನ್ಮಾನ ಲೋಕ ನಿಯಮ ಇದು. ನೀವೇನೇ ಶುರು ಮಾಡಿದ್ರು ಫಸ್ಟ್ ಅನುಮಾನಿಸೇ ಅನುಮಾನಿಸ್ತಾರೆ, ಅದಾದ್ಮೇಲೆ ಅವಮಾನ ಮಾಡೇ ಮಾಡ್ತಾರೆ. ಈಗ ಅವಮಾನದ ಸ್ಟೇಜಲ್ಲಿ ಇದ್ದೀವಿ ನಾವೆಲ್ಲರೂ. ಈಗ ದೇಶದ್ರೋಹಿಯಿಂದ ಕರೆದ್ರು ಅಂದ್ರೆ ಅದರ ಅರ್ಥ ಏನಂದ್ರೆ ನಾವು ಅವಮಾನದ ಸ್ಥಿತಿಲಿ ಇದೀವಿ. ನೆಕ್ಸ್ಟ್ ಸ್ಟೆಪ್ ಸನ್ಮಾನನೆ. ಸೊ ಯಾರು ಅದನ್ನ ತಡೆಯಕ್ ಆಗಲ್ಲ. ನಮ್ಮ ಹಾದಿಲ್ ನಾವಿರ್ಬೇಕಷ್ಟೇ,
ನಮ್ಮ ಹಾದಿಲ್ ನಾವಿರ್ಬೇಕು. ಇದು ದಟ್ ಇಸ್ ಅ ಬ್ಯೂಟಿಫುಲ್ ಸೆಂಟೆನ್ಸ್. ಯಾಕಂದ್ರೆ ದ ಪ್ರಾಬ್ಲಮ್ ನಮ್ಗಾಗೋದು ಈ ತರ ಹಾದಿ ಹಾಕೊಟ್ಟು ನೀವು ಹಾದಿಲಿದ್ದೀರಾ, ಏನೋ ಈ ತರ ಬಂದಾಗ ನಾನು ಸರಿದು ಬಿಟ್ಟಾಗ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗತ್ತೆ. ಅಂದ್ರೆ ನೀವು ಹೇಗಿದ್ದೀರೋ ಅದು ಹೊರಗಡೆ ಬರಬೇಕು. ದಟ್ ಇಸ್ ಒನ್ ಥಿಂಗ್. ಅಂಡ್ ಆ ನಿಟ್ಟಲ್ ಹೆಜ್ಜೆ ಇಟ್ ಅಂತ ಅದೇ ನಾನು ಹೇಳಿದ ಗ್ಲೋಬಲ್ ಕನ್ನಡ ವೀರಾದಿ ವೀರ. ಯು ನೋ ಟು ಇವನ್ ಮೇಕ್ ಅ ಡಿಸಿಷನ್, ಇಟ್ಸ್ ಅ ವೆರಿ ಟಫ್ ಕಾಲ್. ಅದರಲ್ಲೂ ನೀವು ಟ್ರಾವೆಲ್ ಮಾಡಿರೋ ಕಂಟ್ರೀಸ್, ಐ ವುಡ್ ಲೈಕ್ ಇವಾಗ ಒಂದೇ ಒಂದು ತಗೊಳ್ಳೋಣ ಫಸ್ಟ್ ಅನ್ಕೊಂಡಿದ್ದೀನಪ್ಪ. ದಾನೈಕಲ್ ಡಿಪ್ರೆಷನ್ ಇಥಿಯೋಪಿಯಾ ಒಂಥರ ಭಯಂಕರ ಹುಟ್ಟುಬಿಡ್ತು. ಆಮೇಲೆ ನೋಡ್ತಾ ಇದ್ರಲ್ಲಿ ಚುಕುರು ಚುರುಕು 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 ಅಂತ ಒಂದ್ ಕಡೆ ಸಲ್ಫರ್ ಸ್ಪ್ರಿಂಗ್ಸ್ ಇದೆ. ಆಮೇಲೆ ಇನ್ನೊಂದು ನಂಗೆ ತುಂಬಾ ಹೆದರಿಕೆ ಆಗಿದ್ದು ದಿ ಆಕ್ಟಿವ್ ವಾಲ್ಕ್ಯಾನೋ ಹತ್ರ ಹೋಗಿ ಎರ್ತಾಳೆ. ಓಕೆ, ಅಲ್ಲಿ ಕೂತು ನೀವು ಮಾಡ್ಕೊಂಡಿರುವಂತ ವಿಡಿಯೋ, ಐ ಆಮ್ ಶೋರ್ ಯಾವ ತರ ಹೀಟ್ ಇರ್ಬೋದು. ಸೊ ಇದ್ರ ಬಗ್ಗೆ ದಾನೈಕಲ್ ಡಿಪ್ರೆಷನ್ ಬಗ್ಗೆ ಒಂದ್ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ.
ಜಗತ್ತಲ್ಲಿ ನಾವು ನೋಡಿಲ್ದಿರಂತಹ ವಿಸ್ಮಯಕಾರಿ ಜಾಗಗಳು ಬಹಳಷ್ಟಿದೆ. ಅದು ಹಾಟೆಸ್ಟ್ ಪ್ಲೇಸ್ ಆಗ್ಬೋದು, ಕೋಲ್ಡೆಸ್ಟ್ ಪ್ಲೇಸ್ ಆಗ್ಬೋದು, ಬೇಕಾದಷ್ಟು ಅಂದ್ರೆ ನಾವು ನಂಬಕ್ ಅಸಾಧ್ಯವಾದ ಜನಗಳು ಅಥವಾ ಬುಡಕಟ್ಟು ಜನಾಂಗಗಳು ಎಲ್ಲದನ್ನು ಎಲ್ಲ ಇದೆ. ಬಟ್ ಅಲ್ಲಿಗೆ ಹೋಗೋದಿಕ್ಕೆ ಒಂದು ಧೈರ್ಯ ಬೇಕಲ್ಲ. ಆ ಧೈರ್ಯ ಹೆಂಗ್ ಬಂತು ಅಂತ ಸುಮಾರು ಸಲ ಎಲ್ಲರೂ ನನ್ನ ಕೇಳ್ತಾ ಇರ್ತಾರೆ. ಬಟ್ ಆಕ್ಚುಲ್ ಇದರ ಹಿಂದೆ ಇರೋ ಸ್ಟೋರಿ ಏನಪ್ಪಾ ಅಂದ್ರೆ, ನಾ ಯಾಕೆ ಟ್ರಾವೆಲ್ ಮಾಡಕ್ ಶುರು ಮಾಡಿದೆ ಅನ್ನೋದು ಒಂದು. ನಾ ಅನ್ಕೊಂಡಿದ್ದ ಹೇಳಿದ್ನಲ್ಲ ಅವಾಗಲೇ, ಸಿನಿಮಾ ಅನ್ಕೊಂಡಂತಹ ಮಟ್ಟಕ್ಕೆ ನಾನು ಬರಲಿಲ್ಲ, ಎಲ್ಲೋ ನನ್ನ ಟ್ಯಾಲೆಂಟ್ ಅಂಡರ್ ಯೂಸ್ ಆಗ್ತದೆ ಅಂತ ಅನಿಸ್ತಾ ಇತ್ತು. ಸೊ ವಿಡಿಯೋಸಲ್ಲಿ ಏನಾಯ್ತು ಅಥವಾ ನನ್ನ ಚಾನಲ್ ಏನಾಯ್ತು, ನನಗೆ ಹೆಂಗ್ ಬೇಕೋ ನನ್ನನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ಅಂತ ಅವಕಾಶ ಸಿಕ್ತು. ಅದು ಸಾಂಗ್ ಇನ್ಕ್ಲೂಡ್ ಮಾಡೋದಾಗ್ಬೋದು, ನನ್ನ ಸಾಹಿತ್ಯ ಅಥವಾ ನನ್ನ ಕವಿಗಳು, ನಾನು ಬಹಳಷ್ಟು ಲಿಟ್ರೇಚರಿಂದ ಬಹಳ ಇನ್ಸ್ಪೈರ್ಡ್. ಸೊ ಬೇರೆಯವರು ಕನ್ನಡಿಗರು ಬರೆದಂತಹ ಅತ್ಯದ್ಭುತವಾದ ಲಿಟ್ರೇಚರ್ನ ಓದೋದಾಗ್ಬೋದು, ಈ ತರ ಎಲ್ಲ ವಿಷಯಗಳನ್ನ ಹೊಸ ಹೊಸ ವಿಷಯಗಳನ್ನ ಇನ್ಕಲ್ಗೇಟ್ ಮಾಡೋದಕ್ಕೆ ಇದು ನನಗೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಅಂತ ಅನಿಸ್ತು. ಆಮೇಲೆ ಡೈರೆಕ್ಟ್ ಜನಗಳಿಗೆ ಇಲ್ಲಿ ಟಿಕೆಟ್ ಇಲ್ಲ, ಯಾವುದೇ ಮಧ್ಯವರ್ತಿಗಳಿಲ್ಲ ಇಂಡಸ್ಟ್ರಿಲಿ. ಅವರು ಈಗ ಎಷ್ಟೊಂದು ಸಲ ನಾನು ಆಕ್ಟ್ ಮಾಡಿರ್ತಾ ಇದ್ದೆ, ಆದ್ರೆ ಅದು ಥಿಯೇಟರ್ಗೆ ಹೋದ್ ನೋಡಿದ್ರೆ ಅದು ಇರ್ತಾನೆ ಇರಲಿಲ್ಲ, ಯಾಕಂದ್ರೆ ಕಟ್ ಮಾಡ್ಬಿಟ್ಟಿರೋ ಅವರು. ಇಲ್ಲಿ ನಾನೇ ಎಡಿಟರ್ ಅಲ್ವಾ, ಸೊ ನನಗೆ ಗೊತ್ತು ನಾ ಏನ್ ತೋರಿಸ್ತಾ ಇದೀನಿ ಅಂತ. ಆಮೇಲೆ ಡೈರೆಕ್ಟ್ ಆಡಿಯನ್ಸ್ ಮುಂದೆ ಬರ್ತಾರೋದ್ರಿಂದ ನಂಗೆ ಆ ಖುಷಿ ಇದೆ, ಅವರು ತಪ್ಪು ಸರಿ ಅಲ್ಲೇ ಹೇಳ್ಬಿಡ್ತಾರೆ. ನೆಗೆಟಿವಿಟಿ ಬಿಡಿ, ಒಂದ್ ಸೈಡ್ ಇದ್ದೇ ಇರ್ತಾರೆ, 10% ಇದ್ದೇ ಇರ್ತಾರೆ, ಅದು ಬಿಟ್ಟು ಓಪನ್ ಆಗಿ ನಮ್ಗೆ ಅಲ್ಲಲ್ಲೇ ರೆಸ್ಪಾನ್ಸ್ ಸಿಕ್ಬಿಡುತ್ತೆ. ಸೊ ಇದು ಬಹಳ ಖುಷಿ ಕೊಟ್ಟಿದೆ ಈ ತರ ಒಂದು ಪ್ಲಾಟ್ಫಾರ್ಮ್. ಸೊ ಈ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಚಾಲೆಂಜಸ್ಗೆ ನಮ್ಮನ್ನು ನಾವು ಗೂಡೋದು ಯಾವ ಥರ ಆಯಿತು ಅಂದರೆ, ನನಗೆ ಒಂದು ಬಹಳ ಇಂಪಾರ್ಟೆಂಟ್ ಘಟ್ಟ ಬಂದ ನನ್ನ ಲೈಫಲ್ಲಿ. ಅದೇನಂದರೆ ನನ್ನ ಬಹಳ ಆತ್ಮೀಯವಾದ ಸ್ನೇಹಿತರು ಸಂಚಾರಿ ವಿಜಯ್ ಅಂತ
ಕೇಳಿದ್ರು.
ಸಂಚಾರಿ ವಿಜಯ್ ಅವರು ನಾನು ಬಹಳ ಆತ್ಮೀಯರು, ಒಟ್ಟಿಗೆ ಬ್ಯಾಡ್ಮಿಂಟನ್ ಫ್ರೆಂಡ್ಸು ಮತ್ತು ಸಿನಿಮಾಲಿ ಜೊತೆಗೆ ಇದ್ದವರು, ಆ್ಯಕ್ಟ್ ಮಾಡಲೇ ಹೊತ್ತಾದರೆ ಸದಾ ಜೊತೆಗೆ ಇರ್ತಾ ಇದ್ವಿ. ಅಕಾಲಿಕವಾಗಿ ಅವರು ಮರಣ ಆಗುತ್ತೆ ಆಕ್ಸಿಡೆಂಟಲ್ಲಿ, ಅದು ನನ್ನ ಬಹಳ ಅಲ್ಲಾಡಿಸ್ಬಿಡುತ್ತೆ. ಅದು ಕೋವಿಡ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೇಲಿ ಇರ್ತೀವಿ, ತಲೆ ಕೆಟ್ಟೋಗಿರುತ್ತೆ, ಸ್ನೇಹಿತ ಹೋಗ್ಬಿಡ್ತಾನೆ. ಆಮೇಲೆ ಸರಿ ತುಂಬ ಸ್ನೇಹಿತರು ಸುತ್ತಮುತ್ತ ಹೋಗ್ಬಿಡ್ತಾನೆ, ನನಗೆ ಇವತ್ತಿದ್ದವ್ರು ನಾಳೆ ಇಲ್ಲ. ಅವತ್ತು ಅನಿಸುತ್ತೆ ನಾವು ಇದ್ದೇನೂ ಮಾಡಲೇ ಇಲ್ಲ ಇಷ್ಟು ವರ್ಷ, ಸುಮ್ಮನೆ ಅಲ್ದ್ವಿ ಚಾನ್ಸು ಪಾನ್ಸು ಹಂಗೆ ಹಿಂಗೆ ಅಂತ. ನಮ್ಮ ಸಿಗ್ನಿಫಿಕೆಂಟಾಗಿ ನನ್ನ ಕಡೆಯಿಂದ ಏನೂ ಕಾಂಟ್ರಿಬ್ಯೂಷನ್ ನಾನು ಕೊಡೋಕ್ಕಾಗಿಲ್ಲ. ಆಮೇಲೆ ನಾನು ಜೀವನನ ಅನುಭವಿಸೋಕ್ಕಾಗಿಲ್ಲ. ಫಸ್ಟ್ ಹ್ಯಾಂಡು ಜಗತ್ತಲ್ಲಿ ಎಷ್ಟು ವಿಶಾಲ ಇದೆ, ಎಷ್ಟು ದೊಡ್ಡ ವಿಶಾಲವಾಗಿದೆ, ಎಷ್ಟು ವಿಷಯಗಳಿದೆ, ಆದರೆ ಅದನ್ನೆಲ್ಲ ನಾನು ಏನೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಮಾಡಲೇಬೇಕು, ಶುರು ಮಾಡಬೇಕು ಅಂತ ಪಟ್ಟ ಅಂದ್ಬಿಟ್ಟು ನನ್ನ ಹತ್ರ ಒಂದು ಕಾರ್ ಇತ್ತು. ಅವಾಗ ಮಾರುತಿ ಅಷ್ಟೊಂದು ದುಡ್ಡು ಇರಲಿಲ್ಲ, ಯಾಕಂದ್ರೆ ಕೋವಿಡ್ ಟೈಮು ಕೆಲಸ ಇರಲಿಲ್ಲ. ಸ್ವಿಫ್ಟ್ ಇತ್ತು, ಸ್ವಿಫ್ಟ್ನ ಮಾರಿಬಿಟ್ಟು 2.5 lakh ಏನೋ ಬಂತು. ಪಟ್ಟಂತ ರಷ್ಯಾ ವೀಸಾಗ ಅಪ್ಲೈ ಮಾಡಿ ರಷ್ಯಾಗೆ ಹೋಗ್ಬಿಟ್ಟೆ. ರಷ್ಯಾ, ಸರ್ಬಿಯಾ, ಉಜ್ಬೇಕಿಸ್ತಾನ್ ಮೂರು ದೇಶ 100 days ಟೂರ್ ಮಾಡ್ಕೊಂಡ್ಬಂದೆ ಆ ದುಡ್ಡಲ್ಲಿ. ನಂಗೆ ಅಲ್ಲೊಂದು ಸಿಕ್ಕಿದಂತಹ ಎಕ್ಸ್ಪೀರಿಯೆನ್ಸು ಈ ದುಡ್ಡಿಗೆ ದುಡ್ಡಿಗೆ ಸಮಾನೇ ಅಲ್ಲ. ನನಗೆ 2.5 crore ಅಷ್ಟು ಎಕ್ಸ್ಪೀರಿಯೆನ್ಸ್ ಸಿಕ್ತು. ಅದರ ಅರ್ಥ ಏನಂದರೆ ಅವರ್ ಲೈಫ್ ಇಸ್ ನಾಟ್ ಸಮ್ ಆಫ್ ಹೌ ಮಚ್ ಮನಿ ವಿ ಹ್ಯಾವ್ ಇನ್ ದ ಬ್ಯಾಂಕ್. ನಮ್ಮ ಲೈಫ್ ಇಸ್ ಅವರ್ ಸಮ್ ಆಫ್ ಅವರ್ ಎಕ್ಸ್ಪೀರಿಯೆನ್ಸಸ್. ನಮ್ಮ ಅನುಭವಗಳ ಮೂಟೆ ಇಷ್ಟು ದೊಡ್ಡದಾಗಿದೆ, ಅಷ್ಟು ಮರ್ಯಾದೆ ನಮ್ಮ ಆತ್ಮಕ್ಕೆ ಅನ್ನೋದು ನನ್ನ.
ಯಾಕಂದ್ರೆ ಹುಟ್ಟು ಓಕೆ ಅದು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ, ಇದ್ರ ಮಧ್ಯ ನಡೆಯೋ ಎಕ್ಸ್ಪೀರಿಯನ್ಸಸ್ ನ ಅನುಭವ ತಗೊಳ್ಳೋದು ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿದೆ. ಸೊ ನೀವು ಬಿಗಿನ್ ಮಾಡಿದ ಇದರಲ್ಲಿ ರಷ್ಯಾ ಇಂದ ಸ್ಟಾರ್ಟ್ ಮಾಡಿ,
ರಷ್ಯಾ ಉಜ್ಬೇಕಿಸ್ತಾನ್ ಸರ್ಬಿಯಾ ಮಾಡಿದೆ, ಅದು ನಾವು ಮುಗಿಸ್ತಿದಂಗೆ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಬಟ್ ಆಕ್ಚುಲಿ ಆ ಚಾನಲ್ ಅದು ಹಳೆ ಚಾನಲ್ ಅಲ್ಲಿ ಹಾಕ್ತಾ ಇದ್ದೆ, ಅದು ಫೇಲ್ ಆಗಿತ್ತು. ಅದನ್ನ ಅಲ್ಲಿ ಬೇಜಾರು ಮಾಡ್ಕೊಳ್ಳದೆ ಮತ್ತೆ ಇನ್ನೊಂದು ಚಾನಲ್ ಶುರು ಮಾಡಿ ಅವಾಗ ಇರಾನ್ ಇಂದ ಶುರು ಮಾಡಿದೆ.
ದಾನೈಕಲ್ ಡಿಪ್ರೆಷನ್ ಬಗ್ಗೆ ಸ್ವಲ್ಪ ದಯವಿಟ್ಟು.
ಜಗತ್ತಲ್ಲಿ ಎರಡು ಅತ್ಯಂತ ಉಷ್ಣಕಾರಿ ಜಾಗಗಳಿದೆ, ಒಂದು ಗಾಂದೋಮ್ ಬಿರಿಯಾನಿ ಇರಾನ್ ದೇಶದಲ್ಲಿ, ಇನ್ನೊಂದು ದಾನೈಕಲ್ ಡಿಪ್ರೆಷನ್ ಇಥಿಯೋಪಿಯಾಲಿ. ಗಾಂದೋಮ್ ಬಿರಿಯಾನ್ ಬಗ್ಗೆ ಹೇಳೋದಾದ್ರೆ, ಗಾಂದೋಮ್ ಬಿರಿಯಾನ್ ಅಂದ್ರೆ ನಮ್ಮ ಬೆಂದಕಳೂರ್ ತರ, ಗಾಂದೋಮ್ ಬಿರಿಯಾನ್ ಅಂದ್ರೆ ಬೆಂದಿರೋ ಗೋಧಿ ಅಂತ, ನಮ್ದು ಬೆಂದಕಾಳೂರು ಅಂತ ಅಲ್ಲ ಆತರ. ಆ ಜಾಗಕ್ಕೆ ಹೆಸರಿಟ್ಟಿರೋದು ಹಂಗೆ. ಹೆಂಗಂದ್ರೆ ಒಂದ್ ಟೈಮಲ್ಲಿ ಒಂದ್ ಸಮಯದಲ್ಲಿ ಕ್ಯಾಮಲ್ಸ್ ಎತ್ಕೊಂಡು ಹೋಗ್ತಾ ಇದ್ರಂತ ಆ ಡೆಸರ್ಟ್ ಅಲ್ಲಿ. ಲೂತ್ ಡೆಸರ್ಟ್ ಅಂತ ಕರೀತಾರೆ ಕೆರ್ಮಾನ್ ಪ್ರಾವಿನ್ಸ್ ಆಫ್ ಇರಾನ್ ಅಲ್ಲಿ. ಆ ಒಂದ್ ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಇವ್ರು ತಗೊಂಡೋಗ್ತಾ ಗೋಧಿ ದಾರಿಲ್ಲೇ ಬೆಂದೋಯ್ತಂತೆ, ಅಂದ್ರೆ ಅಷ್ಟು ಹೀಟ್ ಇತ್ತು ಆ ಜಾಗದಲ್ಲಿ ಅಂತ. ಅದಾದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಒಂದು ವಾಲ್ಕನಿಕ್ ಆಕ್ಟಿವಿಟಿ ಇದೆ ಅಂದ್ಬಿಟ್ಟು. ಸೊ ಈ ಜಾಗಕ್ಕೆ ಯಾರು ಹೋಗಲ್ಲ. ಇಲ್ಲಿ ಒಂದು 400 kilometers ನೋ ಮ್ಯಾನ್ ಝೋನ್ ಅಂತ ಇದೆ, ಅಲ್ಲಿ ಯಾರನ್ನು ಬಿಡೋದಿಲ್ಲ, ಹೋಗಕ್ಕೂ ಆಗಲ್ಲ. ಸ್ಪೆಷಲ್ ಪರ್ಮಿಷನ್ಸ್ ಇಟ್ಕೊಂಡು ಅಥವಾ ಅಲ್ಲಿ ಲೋಕಲ್ಸ್ ಜೊತೆಗೆ ಹೋಗ್ಬೋದು. ನನಗೊಂದು ಚಾನ್ಸ್ ಸಿಕ್ತು ಇರಾನ್ಗೆ ಹೋದಾಗ, ಕೆರ್ಮಾನ್ಗೆ ಹೋದಾಗ ಒಬ್ರು ಸಿಕ್ಕರು ಅಡ್ವೆಂಚರರು, ಬನ್ರಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು. 4x4 ಅಲ್ಲಿ ಅಟ್ಲೀಸ್ಟ್ ಒಂದು 200 liters ನೀರು ತಗೊಂಡು ಹೋಗ್ಬೇಕು, ಯಾಕಂದ್ರೆ ಪ್ರತಿ ಅರ್ಧ ಗಂಟೆಗೆ ತಲೆಗೆ 1 liter ನೀರು ಸುರಿಬೇಕು, ಇಲ್ಲಾಂದ್ರೆ ಸನ್ ಸ್ಟ್ರೋಕ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಆಮೇಲೆ ನೀರು ಕುಡಿತಾನೆ ಇರಬೇಕು, ಸಾಲ್ಟ್ಸು ಮತ್ತು ಶುಗರ್ಸ್ ತಗೊಳ್ತಾನೆ ಇರಬೇಕು. ಸೊ ಈ ಎಪಿಸೋಡ್ ನನ್ನ ಗ್ಲೋಬಲ್ ಕನ್ನಡಿಗ ಇದರಲ್ಲಿ ಮೆದುಳು ಚಾನಲಲ್ಲಿದೆ, ಮೆದುಳು ಕೈಮಾ ಉಂಡೆ ಆದಾಗ ಅಂತ ಆ ಥರ ಏನೋ ಒಂದು ಆ ಥರ ಬರೆದೀನಿ. ಆ ಥರ ಆಗ್ಬಿಡುತ್ತೆ ಸಿಚುವೇಶನ್. ಸೊ ಇಂಥ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲಿ ಮನುಷ್ಯ ಸಸ್ಯನ ಆಗ್ಬೋದಾ ಅಂತ ಟ್ರೈ ಮಾಡೋದಕ್ಕೆ ಹೋಗಿದ್ವಿ. ಅಲ್ಲಿ ಕ್ಯಾಂಪಿಂಗ್ ಕೂಡ ಮಾಡಿದ್ವಿ ರಾತ್ರಿ. ಸೊ ಈ ಒಂದು ಜಾಗದಲ್ಲಿ ಗಾಂದೋಮ್ ಬಿರಿಯಾನ್ನ ವಿಸಿಟ್ ಮಾಡಿದಂತ ಪ್ರಾಬಬ್ಲಿ ಫಸ್ಟ್ ಇಂಡಿಯನ್ ನಾನೇ ಅನ್ಸುತ್ತೆ, ಅಂದ್ರೆ ಕವರ್ ಮಾಡಿರೋದು. ಬಟ್ ಯಾರು ವಿಸಿಟ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಕನ್ನಡಿಗದಲ್ಲಂತೂ ಯಾರು ಮಾಡಿಲ್ಲ ಕನ್ನಡಿಗರಲ್ಲಿ, ಬಟ್ ಇಂಡಿಯಾದಲ್ಲೂ ಯಾರು ಮಾಡಿಲ್ಲ ಇವತ್ತವರೆಗೂ ಎಪಿಸೋಡು. ಅದನ್ನ ಕವರ್ ಮಾಡಿದ್ ಬಹಳ ಹೆಮ್ಮೆಯ ವಿಷಯ, ಯಾಕಂದ್ರೆ ಎಕ್ಸ್ಟ್ರೀಮ್ ಅದು. ಆಮೇಲೆ ಹೆಂಗಂದ್ರೆ ಡೆಸರ್ಟ್ ಒಳಗೆ 200 kilometers ಒಳಗೆ ಹೋಗಿದ್ವಿ, ಒಂದು ಸಿಗ್ನಲ್ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಸಿಗಲ್ಲ, ಇಂಟರ್ನೆಟ್ ಇಲ್ಲ, ಏನಾರು ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. 4 tires ಎಕ್ಸ್ಟ್ರಾ ತಗೊಂಡು ಹೋಗ್ಬೇಕು, ಯಾಕಂದ್ರೆ ಎನಿ ಟೈಮ್ ಆಮೇಲೆ ಟೈರ್ದು ಪ್ರೆಷರ್ನ ಅರ್ಧಕ್ಕೆ ಮಾಡ್ಕೊಂಡು ಹೋಗ್ಬೇಕು, ಹೀಟ್ಗೆ ಟೈರ್ ಬರ್ಸ್ಟ್ ಆಗ್ಬಿಡುತ್ತೆ ಫ್ರಿಕ್ಷನ್ಗೆ. ಸೊ ಹೆಂಗಂದ್ರೆ ಮೆಟ್ರಿಕ್ಯುಲಸ್ ಪ್ಲಾನಿಂಗು ಮತ್ತೆ ಅಲ್ಲಿ ಲೋಕಲ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾತ್ರ ಸಾಧ್ಯ. ಊಟ ತಿಂಡಿ ಮತ್ತೆ ನೀರು, ನೀವು ನಂಬಕ್ಕಾಗಲ್ಲ ಆ ಸಿಚುವೇಶನ್ ವಾಪಸ್ ಬರ್ತೀವಾ ಇಲ್ವಾ ಒಂದು ಡೌಟ್ ನನಗೆ. ಆ ಥರ ಎಕ್ಸ್ಟ್ರೀಮ್ ಸಿಚುವೇಶನ್ನು ಇದನ್ನ ಫೇಸ್ ಮಾಡಿ ಅದಾದ್ಮೇಲೆ ವಾಪಸ್ ಬಂದಾಗ ಆದಂತಹ ಖುಷಿ ಇದೆಯಲ್ಲ, ಒಂದು ಅಚೀವ್ಮೆಂಟ್ ಫೀಲಿಂಗು. ಅದಾದಮೇಲೆ ದಾನೈಕಲ್ ಡಿಪ್ರೆಷನ್, ರೀಸೆಂಟಾಗಿ ಇಥಿಯೋಪಿಯಾಗೆ ಹೋಗಿದ್ದೆ. ಇಥಿಯೋಪಿಯಾದ ದಾನೈಕಲ್ ಡಿಪ್ರೆಷನ್ ಒನ್ ಆಫ್ ದ ಹಾಟೆಸ್ಟ್ ಪ್ಲೇಸಸ್ ಇನ್ ಅರ್ತ್. ಸಮುದ್ರ ಮಟ್ಟಕ್ಕಿಂತ 125 meters ಕೆಳಗಡೆ ಇದೆ. ಈಗ ಬೆಂಗಳೂರು 115 meters ಅಬೋವ್ ಇದೆ ಅಂತ ಅನ್ಸುತ್ತೆ. ಸೊ ಅದು 125 meters ಸಮುದ್ರಕ್ಕಿಂತ ಕೆಳಗಡೆ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ವರ್ಲ್ಡ್. ಆಮೇಲೆ ಮನುಕುಲದ ಶುರುವಾಗೋಕೆ ಅಲ್ಲಿ ಆಗಿರೋದು, ಹ್ಯುಮ್ಯಾನಿಟಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಯಾಕೆಂದ್ರೆ ಲೂಸಿ ಅನ್ನೋ ಕಳೆ ಬರಹ 3.2 million years ಎಗೋ ಸಿಕ್ಕಿದ್ದು ದಾನೈಕಲ್ ಡಿಪ್ರೆಷನ್ ಅಲ್ಲಿ ಅಫಾರ್ ರೀಜನ್ ಅಲ್ಲಿ. ಅಂದ್ರೆ ನಾವು ಮನುಷ್ಯರು ನಮ್ಮ ಸಂತತಿ ಹೋಮೋಸೇಪಿಯನ್ಸ್ ಶುರುವಾಗಿದ್ದು ದಾನೈಕಲ್ ಡಿಪ್ರೆಷನ್ ಅಲ್ಲಿ.
ನಾನು ಜಾಗ್ರಫಿ ಟೀಚರ್ ಆದ್ರೂ ಒಂಚೂರು ಅವಮಾನ ಅನ್ಸುತ್ತೆ, ಯಾಕಂದ್ರೆ ಇಷ್ಟು ಡೀಟೇಲ್ ಅಲ್ಲಿ ಗೊತ್ತಿಲ್ಲ. ನಾವು ಸೂಪರ್ಫಿಷಿಯಲ್ ಆಗಿ ಓದ್ಬಿಟ್ಟಿರ್ತೀವಿ, ನೋಡ್ಬಿಟ್ಟಿರ್ತೀವಿ. ಪ್ಲೀಸ್
ಅಲ್ಲ ಬುಕ್ ಅಲ್ಲ, ಅದೇ ಅದೇ ದೇಶ ಸುತ್ತು ಕೋಶ ಓದು. ಬುಕ್ ಓದ್ಬೇಕು, ಬುಕ್ ಓದಿದ್ಮೇಲೆ ಅದರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸ್ಟೋರ್ ಮಾಡಿದಾಗ ಅದರ ರಿಯಾಲಿಟಿ ಮ್ಯಾಚ್ ಆಗತ್ತಲ್ಲ ತಲೆಯಲ್ಲಿ, ಈಕ್ವಲೆಂಟ್ ಆಗತ್ತಲ್ಲ, ಅವಾಗ ಒಂದೇನೋ ಖುಷಿ ಆಗತ್ತೆ.
ನಾರ್ವೆ ನೋಡಿದಾಗ,
ಹೌದಾ,
ನಾರ್ವೆ ನೋಡಿದಾಗ, ಯಾಕಂದ್ರೆ 9th class ಅಲ್ಲಿ ಅಯ್ಯೋ ಅಲ್ಲಿ 24 hours ಸನ್ಲೈಟ್ ಇರುತ್ತೆ, 9th class ಅಲ್ಲಿ ಕನ್ಸ್ಕೊಂಡಿದ್ದಕ್ಕೆ ಇವಾಗ ಒಂದು 8-9 years ಹಿಂದೆ ಹೋಗಿದ್ವಿ. ಸೊ ದಟ್ ಇಸ್ ಒನ್ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್.
ವೈಟ್ ನೈಟ್ಸ್ ಅಂತ ಕರೀತಾರೆ ಅಲ್ವಾ, ವೈಟ್ ನೈಟ್ಸ್. ನಾನು ರಷ್ಯಾಲಿ ಇದ್ದಾಗ್ಲೂ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಅವಾಗ ವೈಟ್ ನೈಟ್ಸ್ ಇತ್ತು.
ಅಬ್ಸಲ್ಯೂಟ್ಲಿ.
ಅಲ್ವಾ, ಏನ್ ಸುಂದರವಾಗಿರೋದು ಅನುಭವ.
ಎಲ್ಲ ಎಳ್ಕೊಂಡು ಮಲಗಬೇಕು, ಟೈಮ್ಗೆ ಅಲಾರ್ಮ್ ಇಟ್ಕೋಬೇಕು, ಎದ್ದೇಳ್ಬೇಕು. ಈ ತರ ಒಂದು ನೋಡಕ್ ಸಾಧ್ಯನಾ ಅಂತ ಅನ್ಸುತ್ತೆ. ಅನಿಸಿತ್ತು.
ನಿದ್ದೆ ಮಾಡಕ್ ಇಷ್ಟ ಇಲ್ದಿರೋರಿಗೆ ಕರೆಕ್ಟ್ ನೈಟ್ ಔಲ್ಸ್ಗೆ. ಸೊ ದನೈಕಲ್ ಡಿಪ್ರೆಷನ್ ಬಗ್ಗೆ ಹೇಳೋದಾದ್ರೆ ಒಂದು ಪ್ರಕೃತಿಯ ವಿಸ್ಮಯಕಾರಿ ಜಾಗ. ಗಂಧಂಬೇರಿಯಾನಲ್ಲಿ ಆ ಒಂದು ಸ್ಪೇಸ್ ಬಿಟ್ಟರೆ ಬೇರೆ ಇಲ್ಲ. ಆದ್ರೆ ದನೈಕಲ್ ಡಿಪ್ರೆಷನ್ ಆಗಲ್ಲ. ಗಂಧಂಬೇರಿಯಾನ್ ಅಷ್ಟು ಹಾಟ್ ಅಲ್ಲ, 60-65 ಡಿಗ್ರೀಸ್ ಇರುತ್ತೆ. ಅಂದ್ರೆ ಅದು ಸಿಕ್ಕಾಪಟ್ಟೆ ಬಿಸಿ. 65 ಡಿಗ್ರೀಸ್ ಅಂದ್ರೆ ಅನ್ಇಮ್ಯಾಜಿನಬಲ್. ಅಲ್ಲಿ ಪ್ರಕೃತಿಯ ವಿಸ್ಮಯಗಳಿದೆ. ಸಾಲ್ಟ್ ಲೇಕ್, ವರ್ಲ್ಡ್ಸ್ ಬಿಗ್ಗೆಸ್ಟ್ ಸಾಲ್ಟ್ ಲೇಕ್ ಇದೆ. ಸಾಲ್ಟ್ ಮೈನಿಂಗ್ ಮಾಡ್ತಾರೆ ಅಲ್ಲಿ. ಆಮೇಲೆ ವರ್ಲ್ಡ್ಸ್ ಮೋಸ್ಟ್ ಇನ್ಹ್ಯಾಬಿಟಬಲ್ ಪ್ಲೇಸ್ ಅದು. ಅಂದ್ರೆ ಮನುಷ್ಯರು ಬದುಕಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಜಾಗದಲ್ಲಿ ಮನುಷ್ಯರು ಇದ್ದಾರೆ ಅಲ್ಲಿ. ಅಫಾರ್ ಜನಗಳು ಇದ್ದಾರೆ, ಬಹಳ ಬಹಳ ಟಫ್ ಜನ. ವಾಲ್ಕೆನೋಸ್ ಮಧ್ಯೆ ಇರ್ತಾರೆ, ವಾಲ್ಕೆನಿಕ್ ರಾಕ್ಸ್ ಮಧ್ಯೆ ಮನೆ ಕಟ್ಟಿರ್ತಾರೆ. ಅವ್ರು ಬದುಕೋ ರೀತಿ ನೀವು ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರಾ. ಆಮೇಲೆ ನಾವು ಗ್ರೇಟ್ಫುಲ್ ಆಗ್ತೀವಿ ನಾವು, ನಾವು ಎಷ್ಟು ಪುಣ್ಯವಂತರು ನಾವು ಲೈಫಲ್ಲಿ ಅಂತ. ಒಂದ್ಸಲಿ ಬೆಳಗ್ಗೆ ಹೆಣ್ಮಕ್ಳು ಅಲ್ಲಿ ಕೆಲಸ ಮಾಡೋದು ಜಾಸ್ತಿ, ಹುಡುಗರು ಸ್ವಲ್ಪ ಬೇರೆ ರೀತಿ ಅಂದ್ರೆ ಮೈನಿಂಗ್ ಈ ಕಡೆ ಇರ್ತಾರೆ, ಮನೆ ಕೆಲಸ ಎಲ್ಲ ಮಾಡೋದು ಹೆಣ್ಮಕ್ಳು. ಅಲ್ಲಿ ಮೇನ್ ಟ್ರಾನ್ಸ್ಪೋರ್ಟೇಷನ್ ಕತ್ತೆಗಳು, ಪ್ರತಿ ಮನೇಲಿ 5 ಕತ್ತೆ ಇರುತ್ತೆ. ಬೆಳಗ್ಗೆ ಪ್ರತಿ ದಿವಸ ಕೆಲಸ ಏನಂದ್ರೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಜಗ್ ಇರುತ್ತೆ, ಯೆಲ್ಲೋ ಕಲರ್ದು, ಆಫ್ರಿಕಾ ಪೂರ್ತಿ. ಅದನ್ನ ಕಟ್ಕೊಂಡು 50-100 ಕಿಲೋಮೀಟರ್ ನಡ್ಕೊಳ್ಬೇಕು ಡೆಸರ್ಟ್ ಅಲ್ಲಿ. ಎಲ್ಲರೂ ಒಂದ್ ಕಡೆ ನೀರು ಸಿಗುತ್ತಾ ಅಂತ. ಅದು ಯಾವ ಕಲರ್ ಇರುತ್ತೆ ನೀರು? ಕೊಚ್ಚೆ ನೀರು. ಅದನ್ನೇ ತರೋದು, ಅದನ್ನೇ ಕುಡಿಯೋದು, ಯಾವ ಫಿಲ್ಟರ್ ಇಲ್ಲ, ಏನೂ ಇಲ್ಲ. ಅವ್ರಲ್ಲಿ ಬದುಕಿರೋ ಆ ಸ್ಥಿತಿ ಅಂದ್ರೆ ಯೋಚನೆ ಮಾಡಿ. ನಮ್ಗೆ ನೀರು ಚೆಲ್ಲಾಡ್ತೀವಿ ನಾವು, ನಾವು ಕಾರ್ಗೆ ಪುಸ್ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ. ಬೆಳಗ್ಗೆ ಕೆಲವು ನೋಡಿ, ಬೆಳಗ್ಗೆ ಸಂಜೆವರೆಗೂ ಕಾರ್ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನಮ್ಮ ವೇಸ್ಟೇಜ್ ಇದೆಯಲ್ಲ ನೀರದು, ಅವ್ರು ನೋಡಿದಾಗ ನಂಗೆ ಗೊತ್ತಾಯ್ತು ಒಂದೊಂದು ಹನಿಗೂ ಎಷ್ಟು ವ್ಯಾಲ್ಯೂ ಇದೆ ಅಂತ. ಅದಕ್ಕೆ ಹೇಳಿದ್ದು, ಕಾಲೇ ಚಪ್ಪಲಿ ಹಾಕಿಲ್ದಿರೋ ನೋಡ್ಬೇಡ, ಕಾಲು ಇಲ್ದಿರೋ ನೋಡು ಅಂತ ಹೇಳ್ತಾರಲ್ಲ, ಆ ಥರ ನಾವು ಎಕ್ಸ್ಟ್ರೀಮ್ ಜಾಗಗಳನ್ನ ನೋಡಿದಾಗ ಗೊತ್ತಾಗತ್ತೆ ಮನುಷ್ಯರು ಅಂಥ ಜಾಗದಲ್ಲಿ ಈ ರೀತಿ ಬದುಕ್ತಾ ಇದ್ದಾರೆ. ಅವರಿಂದ ಕಲಿತು ನಾವು ಎಷ್ಟು ಮಿನಿಮಲಿಸ್ಟ್ ಆಗ್ಬೋದು, ಎಷ್ಟು ಉಳಿಸ್ಬೋದು ನಮ್ಮ ಮುಂದಿನ ಪೀಳಿಗೆಗೆ.
ನಾನು ಇಲ್ಲೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಆಡಿಯನ್ಸ್ಗೆ, ಪ್ಲೀಸ್ ಅವರ ಗ್ಲೋಬಲ್ ಕನ್ನಡಿಗ ದಯವಿಟ್ಟು ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ನಮಗ್ ಹೋಗಿ ನೋಡಕ್ ಆಗಲ್ಲಪ್ಪ, ಅಟ್ಲೀಸ್ಟ್ ನೀವು ಹೋಗಿದ್ದೀರಾ, ನೋಡಿದ್ದೀರಾ, ತೋರಿಸ್ತಾ ಇದ್ದೀರಾ, ಅರ್ಥ ಮಾಡ್ಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನೀವು ಹೇಳಿದಾಗ ಇಟ್ ಆಲ್ ಕಮ್ಸ್ ಇನ್ ವೆನ್ ವಿ ಸ್ಟಾರ್ಟ್
ಇನ್ಕಲ್ಕೇಟಿಂಗ್. ವಿತೌಟ್ ಇನ್ಕಲ್ಕೇಟಿಂಗ್ ನಥಿಂಗ್ ಹ್ಯಾಪನ್ಸ್.
ಹೌದು,
ದನೈಕಲ್ ಡಿಪ್ರೆಷನ್ ಈ ತರ ಪ್ರಕೃತಿಯ ಬಹಳಷ್ಟು ವಿಸ್ಮಯಗಳಿದೆ. ಒಂದು ಸಾಲ್ಟ್ ಲೇಕ್ ಆಗ್ಬೋದು, ಇನ್ನೊಂದು ಸಲ್ಫರ್ ಲೇಕ್ ಆಗ್ಬೋದು. ನೀವು ಸಲ್ಫರ್ ಲೇಕ್ಸ್ ಎಲ್ಲ ನೋಡಿದ್ರೆ ಹಸಿರು ಮತ್ತೆ ಎಲ್ಲೋ ಕೆರೆಗಳು, ದೊಡ್ಡ ದೊಡ್ಡದು, ನೀವು ನಂಬಕ್ಕೆ ಆಗಲ್ಲ ಈ ತರ ಇದೆ ಜಗತ್ತಲ್ಲಿ ಅಂತ. ತಲೆ ಕೆಟ್ಟು ಫಸ್ಟ್ ಟೈಮ್ ನೋಡಿದೆ ನನಗೆ. ಅದಾದ್ಮೇಲೆ ಎರ್ತಾಲೆ ವಾಲ್ಕೆನೋ, ಜ್ವಾಲಾಮುಖಿ ಪಕ್ಕ ಆಕ್ಟಿವ್ ವಾಲ್ಕೆನೋ ಪಕ್ಕ ನಿಂತು ಮಾತಾಡಿದ್ದು ಬಹಳ ಖುಷಿ ಕೊಟ್ಟಂತ ವಿಷಯ. ಅದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಆಯ್ತು, ಯಾಕಂದ್ರೆ ಈ ತರ ಎಲ್ಲ ರೀಜನ್ಸ್ ಹೋಗಿ ಬಂದಾಗ ಅಲ್ಲಿ ಫ್ಯೂಮ್ಸ್ ಅಂತ ತಗೊಳ್ಳೋದ್ರಿಂದ ಹಿಡಿದು ನಿಮಗೆ ಬಹಳ ಅಲರ್ಜೀಸ್ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಅದಕ್ಕೆ ಯೂಸ್ ಟು ಇರಲ್ಲ, ತುಂಬಾ ಟಾಕ್ಸಿಕ್ ಕೆಮಿಕಲ್ಸ್ ಅದು ಭೂಮಿಯಿಂದ ಬರ್ತಾ ಇರೋಂಥದ್ದು. ಎರ್ತಾಲೆ ವಾಲ್ಕೆನೋ ಕಣ್ಣಾರೆ ನೋಡಿದ್ದು ನನಗೆ ಒಂಥರ, ಹಿಸ್ಟ್ರಿ ಬುಕ್ಸ್ ಅಲ್ಲಿ ಅಥವಾ ನಾವು ಚಿಕ್ಕ ವಯಸ್ಸಲ್ಲಿ ವಾಲ್ಕೆನಿಕ್ ಎರಪ್ಷನ್ಸ್ ನ ವಿನೆಗರ್ ಮತ್ತೆ ಲೈಮ್ ಹಾಕಿ ಮಾಡ್ತಾ ಇದ್ವಲ್ಲ, ಆ ತರ ಮಾಡ್ತಾ ಇದ್ದು ಅವನಿಗೆ ಡೈರೆಕ್ಟ್ ಆಗಿ ಕಣ್ ಮುಂದೆ ಜ್ವಾಲಾಮುಖಿ ರಾವರಸ ಹರಿತಾ ಇದೆ, ನನ್ನ ಪಕ್ಕನೇ ಇದೆ, ಈ ಕಡೆ ಈ ಕಡೆ ಈ ಕಡೆ ಹರಿತಾ ಇದೆ. ಅದನ್ನ ನೋಡ್ಕೊಂಡು ನಾನು ಒಂದು ನನಗಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಈ ತರ ಒಂದು ಜಾಗಕ್ಕೆ ಹೋಗಿ ಬಂದಿದ್ದು. ಬಹಳ ಬಹಳ ಅದ್ಭುತ ಎಕ್ಸ್ಪೀರಿಯನ್ಸ್.
ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಿಮ್ದು ಯಾವ ರೀತಿಯಾಗಿ ಅಲ್ಲಿ ಕೂತ್ಕೊಂಡು. ನಾನು ಅನ್ಕೊಂಡೆ, ಮೈ ಗಾಡ್ ತಂದೆ, ವಾಟ್ ಇಸ್ ದಿಸ್ ಮ್ಯಾನ್ ಮೇಡ್ ಆಫ್. ಫಸ್ಟ್ ಅನ್ಸಿದ್ದು, ಅದು ಫಸ್ಟ್ ಕ್ವೆಶನ್ ದಟ್ ಕೇಮ್ ಥ್ರೂ ಇನ್ ಟು ಮೈ ಮೈಂಡ್ ವಾಸ್ ದಟ್ ವಾಟ್ ಇಸ್ ಈ ಮೇಡ್ ಆಫ್, ಎಷ್ಟು ಐ ಮೀನ್ ಹೀಟ್, ದ ವೇ ಇಟ್ ಇಸ್ ಜನರೇಟೆಡ್ ದೇರ್, ಅದನ್ನ
ತಡ್ಕೊಂಡು
ಅಲ್ಲಪ್ಪ ಇಷ್ಟೆಲ್ಲ ಮಾಡ್ತಾ ಇರ್ತೀರಲ್ಲ, ನಿಮಗ್ ಭಯ ಆಗಲ್ವಾ?
ಅದೇ ಹೇಳಿದ್ನ ನಿಮ್ಗೆ, ಸ್ನೇಹಿತರನ್ನ ಕಳ್ಕೊಂಡು ಜನಗಳು ನಿಮ್ ಸುತ್ತಮುತ್ತ ಇರುವಂತಹ ಪ್ರೀತಿ ಪಾತ್ರನ ಕಳ್ಕೊಂಡಾಗ ಭಯ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಜೀವ ಅನ್ನೋದು ಇವತ್ತಿರುತ್ತೆ ನಾಳೆ ಇರಲ್ಲ. ಅದು ಇಲ್ಲಿದ್ರು ಇಲ್ಲ ಅಂದ್ಮೇಲೆ ಎಲ್ಲಿ ಬೇಕೋ ಹೋಗ್ಬೋದು. ಅದು ಅಟ್ಲೀಸ್ಟ್ ಕಣ್ಣಾರೆ ಜಗತ್ತಿನ ವಿಷಯಗಳನ್ನ ಅಥವಾ ಸಾಕಷ್ಟು ವಿಷಯಗಳನ್ನ ಕಲಿತ್ಕೊಂಡು ಅಳವಡಿಸ್ಕೊಂಡು ಹಂಗಾರು ಹೋಗೋಣ ಅಂತ ಆಸೆ.
ಆಸೆಯಿಂದ ನಿಮ್ಮನ್ನ ಇಷ್ಟು ಪ್ರೇರೇಪಿಸಿದೆ, ಮುನ್ನುಗ್ಗಿಸ್ತಿದೆ
ನಿಜವಾಗ್ಲು.
ಲೆಟ್ ಮಿ ಗೋ ಹೆಡ್ ಅಂಡ್ ಡೂ ಥಿಂಗ್ಸ್.
ಸಾವು ಅನ್ನೋದೇ ಭಯನ ಕಿತ್ತಾಗಿದೆ ನನಗೆ.
ನನ್ನ ವಯಸ್ಸಲ್ಲಿ ಹೇಳೋದ್ ಬಹಳ ಸುಲಭ, ಯಾಕಂದ್ರೆ ನಮ್ ವಯಸ್ಸಲ್ಲಿ ಗೊತ್ತು, ಒಂದ್ ಹೆಜ್ಜೆ ಇಟ್ಟುಬಿಟ್ಟಿದೀವಿ ಆಗ್ಲೇನೆ ಅಂತ. ಬಟ್ ನಿಮ್ ವಯಸ್ಸಲ್ಲಿ ಹೇಳಿ, ಐ ಮೀನ್ ದಿಸ್ ಇಸ್ ಅನ್ ಎಕ್ಸಾಂಪಲ್, ಯು ಆರ್ ಸೆಟ್ಟಿಂಗ್ ಅನ್ ಎಕ್ಸಾಂಪಲ್ ಟು ದಿ ಯಂಗ್ಸ್ಟರ್ಸ್. ಏ ಹೆದರ್ಕೊಳ್ಬೇಡ್ರಿ, ದಿಸ್ ಸೋ ಬ್ಯೂಟಿಫುಲ್, ಲೈಫ್ ಇಸ್ ಸೋ ಬ್ಯೂಟಿಫುಲ್, ಕಮ್ ಲುಕ್ ಅಟ್.
ಅದಕ್ಕೆ ಹೇಳ್ತಾರಲ್ಲ, 3 ದಿನದ ಸಂತೆ ನಗು ನಗುತ್ತಾ ಬಾಳಬೇಕು, ದ್ವೇಷವೆಂಬಕಂತೆ ನೀನು ಸುಟ್ಟು ಹಾಕಬೇಕು, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ, ಬರಲು ಏನು ತಂದೆ, ಬರದು ಏನು ಹಿಂದೆ.
ಅಂದ್ರೆ ಸಂಸ್ಕಾರ ಕೆಲವೊಂದ್ಸಲ ಇದೆಲ್ಲ ಹುಟ್ಟತಾನೆ ಸಂಸ್ಕಾರದೊಳಗಡೆ ಬಂದ್ಬಿಟ್ಟಿರುತ್ತೆ, ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ.
ಆ ವಿಷಯದಲ್ಲಿ ಧನ್ಯವಾದ ನಾನು. ಯಾಕಂದ್ರೆ ತಂದೆ ತಾಯಿ ಅತ್ಯದ್ಭುತವಾದ ಸಂಸ್ಕಾರ ಅಥವಾ ಎಜುಕೇಶನ್
ಪ್ರತಿಯೊಂದು ಇದನ್ನ ಕೇಳ್ತಾ ಒಂದು ಮೀನಾ ಬಗ್ಗೆ ಒಂದು ಸಿಕ್ಕಾಪಡೆ ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ಶಿ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಓ ಯೆಸ್,
ಏನ್ ಫ್ಯಾನ್ಸ್ ಅವ್ರಿಗೆ.
ಒಂದೊಂದು ಪ್ರತಿಯೊಂದು ಹೀರೋಯಿನ್ ನಾಚ್ಕೋಬೇಕು ಆ ತರ ಏನೋ ವೇ ಶಿ ಟರ್ನ್ಸ್ ಅಂಡ್ ಯು ದ ಕ್ಯಾಮರಾ ಆಂಗಲ್ಸ್ ವಾಟ್ ಯು ಗಿವನ್ ಎವ್ರಿ ಸ್ಮಾಲ್ ಲಿಟಲ್ ಡೀಟೇಲಿಂಗ್ ಹೋಗಿದ್ದೀರಾ.
ಅದೇ ನೋಡಿ ಯೋಚನೆ ಮಾಡಿ, ಎಲ್ಲರೂ ಅನ್ಕೋತಾರೆ ಇವತ್ತಿನ ಜನರೇಷನ್ ಎಲ್ಲರೂ ಅನ್ಕೋತಾರೆ ನಮಗೆ ದೊಡ್ಡ ಕ್ಯಾಮ್ರಾ ಇರಬೇಕು, ನಮ್ಗೆ ಆ ಫೆಸಿಲಿಟಿ ಇರಬೇಕು, ನಮ್ಗೆ ಈ ಲೈಟ್ ಇರಬೇಕು, ಅವಾಗಲೇ ನಾವು ಸಿನಿಮಾ ಮಾಡೋಕ್ಕಾಗೋದು, ಅವಾಗಲೇ ಸಾಂಗ್ ಮಾಡೋಕ್ಕಾಗೋದು, ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ಅದು ಇದು ಡಾಮ್ ಡೂಮ್ ಡಸ್ಪುಸ್ ಅಂತಾರೆ. ಬಟ್ ಸತ್ಯವಾಗ್ಲೂ ನೀವು ಏನಾದ್ರು ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಡ. ನೀವು ಬೇಕು ನೋಡಿ, ನಾನು ಚಿಕ್ಕ ಗೋಪುರ 30,000 ರೂಪಾಯಿ ಗೋಪುರಲ್ಲಿ ಇಡೀ ಇರಾನ್ ಸಿರೀಸ್ ಮಾಡಿದೆ. ನನ್ನ ಹತ್ರ ಇರುವಂತಹ ಸ್ಯಾಮ್ಸಂಗ್ ಫೋನ್ ನೋಡಿ ಇಲ್ಲೇ ಇದೆ, ಮುರಿದೋಗ್ಬಿಟ್ಟಿದೆ, ಅದ್ರ ಇವತ್ತು ಅದನ್ನೇ ಯೂಸ್ ಮಾಡ್ತೀನಿ. ಈ ಒಂದು ಫೋನಲ್ಲಿ ಇಡೀ ಆ ಗೋಪ್ರೊ ಫುಟೇಜ್ ಎಲ್ಲ ಎಡಿಟ್ ಮಾಡಿ ಇಡೀ ಸೀರೀಸ್ ನೀವೇನು ನೋಡಿದ್ದೀರಾ ಇದರಲ್ಲಿ ಎಡಿಟ್ ಮಾಡಿರೋದನ್ನು. ಅದರ ಅರ್ಥ ಏನಂದ್ರೆ ನಿಮ್ಗೆ ಎಲ್ಲಾ ಫೆಸಿಲಿಟಿನೂ ಇರಬೇಕಾಗಿಲ್ಲ ಏನಾದ್ರು ಶುರು ಮಾಡಬೇಕು ಅಂದ್ರೆ. ನಿಮ್ಮಲ್ಲಿ ಬೇಕಾಗಿರೋದು ಕಿಚ್ಚು, ಆ ಜ್ವಾಲಾಮುಖಿ ಒಳಗಿದೆಯಲ್ಲ ಲಾವರಸ, ಆ ತರ ಕುದಿಯುವಂತಹ ಕಿಚ್ಚು ಬೇಕು ನಿಮ್ಗೆ. ಆ ಕಿಚ್ಚಿದ್ರೆ ನೀವು ಯಾವ್ದ್ರಲ್ಲಿದ್ರು ಫೆಸಿಲಿಟಿನ ಬಳಕೆ ಮಾಡಿಕೊಂಡು ಮೇಲ್ ಬರ್ತೀರಾ. ಅದ್ ಬಿಟ್ಬಿಟ್ಟು ಬೆಸ್ಟೇ ಸಿಗ್ಬೇಕು ನನಗೆ ಅಂತ ಕಾಯ್ತಾ ಕೂತ್ರೆ ಈ ಜನ್ಮದಲ್ಲಿ ನಿಮ್ಗೆ ಏನು ಸಿಗಲ್ಲ.
ಕೇಳುವಾಗ್ಲೂಡ್ That's something.
ಜಗತ್ತಿನ ಮೊಟ್ಟ ಮೊದಲ
ವ್ಲಾಗ್. ಐ ನೋ ಅಂಡ್ ಐ ವಾಂಟ್ ಯು. ನಿಮ್ಗೆ ಎರಡ್ ಲೈನ್ ಹಾಡ್ಬೇಕು, ಅದಾದ ನಂತರ ಮೀನಿನ ಬಗ್ಗೆ ಹೇಳಿ, ವ್ಲಾಗ್ ಬಗ್ಗೆ ಹೇಳಿ, ಒಂದ್ ಎರಡ್ ಲೈನ್.
ವ್ಲಾಗ್ ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್, ನಿಮ್ಮ ಗ್ಲೋಬಲ್ ಕನ್ನಡಿಗನ ಇಂಟ್ರೊಡ್ಯೂಸ್ ಮಾಡಿದ್ದು ಜಗತ್ತಿಗೆ ಅಂತಾನೆ ಅಥವಾ ಎಲ್ಲ ಕನ್ನಡಿಗರಿಗೆ ಈ ಒಂದು ಕ್ರೆಡಿಟ್ ಹೋಗುತ್ತೆ. ವ್ಲಾಗ್ ಅಂದ್ರೆ ಇಷ್ಟು ವರ್ಷ ನಾವು ನೋಡ್ತಾ ಇದ್ವಿ, ಫಸ್ಟ್ ಬ್ಲಾಗ್ ಬರೀತಾ ಇದ್ರು ಓದ್ತಾ ಇದ್ರು, ಅದಾದ್ಮೇಲೆ ಅದ್ರಲ್ಲಿ ಫೋಟೋಸ್ ಬರ್ತಾ ಇತ್ತು. ವ್ಲಾಗ್ ಅಂತ ಬಂತು. ನೆಕ್ಸ್ಟ್ ವಿಡಿಯೋ ವ್ಲಾಗಿಂಗ್, ಸೇಮ್ ಏನ್ ಬರೀತಾ ಇದ್ರು ಅದನ್ನೇ ವಿಡಿಯೋ ಮೂಲಕ ಮಾತಾಡೋದು. ನಾನು ಅದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಲ್ಲ, ಯಾಕಂದ್ರೆ ನನ್ನೊಳಗೆ ಒಬ್ಬ ಸಾಹಿತ್ಯಗಾರ ಅಥವಾ ಒಬ್ಬ ಕವಿ ಎಂದ ಅಥವಾ ಒಬ್ಬ ಸಂಗೀತಗಾರ ಇದ್ದಂಥ ಸಂದರ್ಭದಲ್ಲಿ ನಾನೇ ನನ್ನ ಸಾಂಗ್ಸ್ ಬರೀತಾ ಇದ್ದೆ, ರೆಕಾರ್ಡ್ ಮಾಡ್ತಾ ಇದ್ದೆ. ಬಟ್ ಅದನ್ನು ಎಲ್ಲಿ ಬಳಕೆ ಮಾಡೋದು ಅಂತ ಸಂದರ್ಭ ಒದಗಿ ಬಂದಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ನನ್ನ ಹತ್ರ ಸಾಂಗ್ಸ್ ಇತ್ತು ಕೆಲವು, ಇರಾನ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿದ್ದೆ. ಯಾವ ಪ್ಲಾನೂ ಇರಲಿಲ್ಲ ಯಾವಾಗ ಹಾಕ್ತೀನಿ ಅಂತ. ಮೀನಾ ನೋಡಿದಾಗ
ಅಂದ್ರೆ
ಅದೊಂಥರ ಒಂದು ಬ್ಯೂಟಿಫುಲ್ ಫೀಲಿಂಗ್. ಮೀನಾ ಸಡನ್ ಸಿಕ್ಕಿದ್ದು ನನಗೆ, ಆಕ್ಚುಲಿ ಒಂದು ನಮ್ಮ ಆನ್ಲೈನ್ ಅಲ್ಲಿ ಅವ್ರು ಸಿಕ್ಕಿದ್ದು ನನಗೆ. ಮಾತಾಡಿದಾಗ ಒಂದು 4 hoursಿಗೆ ಸಿಗೋಣ ಕಾಫಿ ಗೀಫಿಗೆ ಅಂತ ಸಿಕ್ಕಿದ್ದು. ಅಲ್ಲೆಲ್ಲ ಇರಾನಲ್ಲಿ ಬಹಳ ಟ್ರೆಡಿಷನಲ್ ಫ್ಯಾಮಿಲೀಸು, ಯಾವ ಮನೆಗೆಲ್ಲ ಹುಡುಗರೆಲ್ಲ ಹೋಗೋದು ಆ ಥರ ಎಲ್ಲ ಸಾಧ್ಯನೇ ಇಲ್ಲ. ಆದರೆ ಹುಡುಗ ಹೋಗದ ಮನೆಗೆ ಹುಡುಗ ಹೋದಾಗ ಅಂತಲೇ ಎಪಿಸೋಡ್ ಮಾಡಿದ್ದೀನಿ, ಅದರಲ್ಲಿ ಮಧ್ಯ ಬರುತ್ತೆ ಸಬ್ ಎಪಿಸೋಡು. ಅವಳು ಅವ್ರ ತಾಯಿ ಹತ್ರ ನನ್ನ ಮೀಟ್ ಮಾಡಿ ಅವಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಅವಳು ತಾಯಿ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಮನೇಲಿ ಅಡುಗೆ ಮಾಡಿಸಿ ನನ್ನ ಊಟ ಕರೀತಾಳೆ. ಸೊ ಆಮೇಲೆ ಅದಾದ್ಮೇಲೆ ಫಿರೂಜ್, ಅವಳು ಸ್ಟೋನ್ ಸೆಲ್ಲರ್, ಅವಳು ನಮ್ಮ ಈ ತರ ಸ್ಟೋನ್ ಸೆಲ್ಲರ್ ಇರುತ್ತಲ್ಲ ಅದನ್ನ ಮಾರುವಂತ ಹುಡುಗಿ ಅವಳು. ಇಂಡಿಯಾ ತಗೊಂಡ್ಬರ್ತಾಳೆ, ಅಲ್ಲಿ ಮಾರ್ತಾಳೆ ಇರಾನಲ್ಲಿ. ಮತ್ತೆ ಅಲ್ಲಿ ಲೋಕಲ್ ಇರಾನಲ್ಲಿ ಫಿರೂಜೆ ಅಂತ ಒಂದು ಸ್ಟೋನ್ ಸಿಗುತ್ತೆ, ಬಹಳ ಸುಂದರವಾದ ಸ್ಟೋನ್. ವಾಪಸ್ ಬರ್ತಾ ನಂಗೆ ಅವಳ ಸ್ಟೋನ್ ಗಿಫ್ಟ್ ಕೊಡ್ತಾಳೆ, ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಆಯ್ತು ನೀನ್ ನಡ್ಕೊಂಡಿದ್ ರೀತಿ ಅಂದ್ರೆ. ಅವಳು ತುಂಬ ಇಷ್ಟಪಟ್ಲು ನನ್ನ, ನಾನು ಅಷ್ಟೇ ಅವಳನ್ನ ಅಷ್ಟೇ ಇಷ್ಟಪಟ್ಟೆ. ಅದು ಪ್ರೀತಿ ಅಂತಾನೆ ಹೇಳಕ್ಕಾಗಲ್ಲ, ಒಂಥರ ಅದೊಂದು ಒಂದು ಫೀಲಿಂಗ್, ಅದು ಒಂದು ಅಮೇಝಿಂಗ್ ಫೀಲಿಂಗ್. ಅವಳನ್ನ ನೋಡಿದ ತಕ್ಷಣ ನಂಗೆ ಅನಿಸ್ತು ಸಾಂಗ್ ಬರಲೇಬೇಕು, ಹೀರೋಯಿನ್ ಜೊತೆ ಸುತ್ತಲೇಬೇಕು ಇದರಲ್ಲಿ ಅಂದ್ಬಿಟ್ಟು ಫಸ್ಟ್ ಸಾಂಗ್ ರಿಲೀಸ್ ಮಾಡಿದೆ ಅವಾಗ ಆ ಎಪಿಸೋಡ್ ಜೊತೆಗೆ. ನಾನು ಬರೆದಂತಹ ಫಸ್ಟ್ ಸಾಂಗ್ ಅದು. ಬದುಕೀಗ ಹಸಿರಾಗಿದೆ, ದಿನ ದಿನವೂ ಹೊಸತ್ತಾಗಿದೆ, ನೀ ಸನಿಹ ಬಂದ ಮೇಲೆ ನೀನನ್ನ ಸೆಳೆದ ಮೇಲೆ ಈ ಜೀವಕ್ಕೆ ಉಸಿರಾದೆ ನೀ, ನಾನಿನ್ನ ಕಂಡ ಮೇಲೆ ಈ ಪ್ರೀತಿಯಾದ ಮೇಲೆ ಇನ್ನೂ ನನಗೆ ಸ್ನೇಹದ ಸಾಗರ ನೀ, ನೀನೇ ಓ ಬೇಬಿ. ನಿನ್ನಿಂದ ಬಯಸುವೆ ನಾನೀ ಕೇಳು, ಕಣ್ಮುಚ್ಚಿ ನೀ ಹೇಳು ಐ ಲವ್ ಯು. ಈ ಒಂದು ಸಾಂಗ್ ನ ಫಸ್ಟ್, ಇದು ಜಗತ್ತಿನ ಫಸ್ಟ್ ವ್ಲಾಗ್. ಅವಳ ಜೊತೆಗೆ ಮಾಡಿದಂತಹ ಎಪಿಸೋಡು, ಅವಳ ಜೊತೆ ಕಾಫಿ ಶಾಪ್ ಹೋಗಿದ್ದು, ಅವಳ ಮನೆಗೆ ಹೋಗಿ ಊಟ ಮಾಡಿದ್ದು, ಅವಳು ನಂಗೆ ರಿಂಗ್ ಕೊಟ್ಟಿದ್ದು, ನಾನು ಅವಳ ಜೊತೆ ಮಾತಾಡಿದ್ದು, ಅವ್ರ ತಂದೆ ತಾಯಿ ಜೊತೆ ಇಂಟ್ರಾಕ್ಟ್ ಮಾಡಿದ್ದು, ಹುಡುಗ ಹೋಗದ ಮನೆಗೆ ಹುಡುಗ ಹೋಗಿದ್ದು, ಆ ಒಂದು ಇಂಟ್ರಾಕ್ಷನ್ ಜೊತೆಗೆ ಈ ಒಂದು ಸಾಂಗ್ನ ಇನ್ಕ್ಲೂಡ್ ಮಾಡಿದೆ ಲಾಸ್ಟಲ್ಲಿ. ಜನಗಳು ಬಹಳ ಇಷ್ಟಪಟ್ಟರು, ಒಂದು ಸಿನಿಮಾನ ಮೀರೋ ಲೆವೆಲ್ ಅಲ್ಲಿ ಇದೆ ಅನ್ನೋ ತರ ಕಾಮೆಂಟ್ಸ್ ಬಂದು ನನಗೆ ಬಹಳ ಖುಷಿ ಕೊಟ್ಟಂತ ಎಪಿಸೋಡ್.
ನಿಜ ನಿಜ, ಐ ಥಿಂಕ್ ಎವ್ರಿ ಎಪಿಸೋಡ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಐ ರಿಯಲಿ ರಿಕ್ವೆಸ್ಟ್ ಪ್ರತಿಯೊಬ್ಬರನ್ನು, ಐ ಆಮ್ ಶೂರ್ ಇವಾಗಲೇ ಮೀನಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸಿರುತ್ತೆ ಅನ್ಸುತ್ತೆ. ಓಕೆ, ಅಂಡ್ ಆಕ್ಚುಲಿ ಎಷ್ಟು ಎಷ್ಟೊಂದಿದೆ ರಾಮ್ ನಿಮ್ ಜೊತೆಲ್ ಮಾತಾಡಕ್ಕೆ. ಐ ಥಿಂಕ್ ಒಂದಲ್ಲ 10 ಎಪಿಸೋಡ್ ಆದ್ರೆ, ಯಾಕಂದ್ರೆ ನನ್ ಪ್ರಕಾರ ನಿಮ್ಮ ಒಂದ್ ಎಪಿಸೋಡ್ ಅನ್ನ ವಿ ಕ್ಯಾನ್ ಮೇಕ್ ಇಟ್ ಇನ್ ಟು 1 ಎಪಿಸೋಡ್ ಆಫ್ ಟಾಕ್, ಯಾಕಂದ್ರೆ ಅಷ್ಟಿರುತ್ತೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಲ್ಲಿ. ಬಟ್ ಸಮಯದ ಅಭಾವದಿಂದ, ಬಟ್ ನಂಗೆ ಸ್ವಲ್ಪ ಇಷ್ಟ ಇದ್ದ ಕೆಲವು ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ಕೇಳೋಣ ಅಂತ ಅಂದ್ಬಿಟ್ಟು. ಮಹಾಬಲ ರಾಮರಿಗೆ ಯಾವಾಗ್ಲಾದ್ರೂ ಭಯ ಆಯ್ತಾ?
ಪ್ರತಿ ದಿವಸ ಭಯ ಆಗುತ್ತೆ. ಭಯನ ಮೆಟ್ಟದೆ ಮನುಷ್ಯನ ಗುಣ, ಅದನ್ನ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಭಯ ಭಯ ಇರ್ಲೇಬೇಕು, ಭಯನೇ ನಮ್ಮನ್ನ ಸ್ಫೂರ್ತಿ ಕೊಡೋದು.
ಸೂಪರ್. ನೀವು ಇದುವರೆಗೂ ಟ್ರಾವೆಲ್ ಮಾಡಿರೋ ಕಂಟ್ರೀಸ್ ಅಲ್ಲಿ ತಿಂದಿರೋ ಸೂಪರ್ ಟೇಸ್ಟಿ ಫುಡ್ ಯಾವುದು?
ಇರಾನ್ ಫುಡ್. ಹೌದು, ಇರಾನ್ ಅಲ್ಲಿ ಒಂದು ಬಗಾಲಿ ಪಲಾವ್ ಅಂತ ಮಾಡ್ತಾರೆ, ಅದೊಬ್ರು ಸ್ನೇಹಿತರು ಮಾಡ್ಕೊಟ್ಟಿದ್ರು, ಬಹಳ ಅದ್ಭುತವಾಗಿತ್ತು.
ಐ ಥಿಂಕ್ ಇದನ್ನ ಮೂರನೇ ಕ್ವೆಶನ್ ಒಂದು ಅಸಮಂಜಸ ಅನ್ಸುತ್ತೆ, ಯಾಕಂದ್ರೆ ಎನಿ ಫಾರಿನ್ ಫ್ರೆಂಡ್ ಹೂ ಇಸ್ ವೆರಿ ಕ್ಲೋಸ್ ಟು ಯು ಈವನ್ ನೌ?
ಎಲ್ಲರೂ, ಇನ್ಕ್ಲೂಡಿಂಗ್ ಮೀನಾ. ನಾನು ನಮ್ದು ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ಸ್ ಅಂತ ಯಾವುದು ಇಲ್ಲ, ನಾವು ಯಾರನ್ನು ಯೂಸ್ ಅಂತ ಮಾಡಲ್ಲ. ನಾವು ಎಲ್ಲಾರನು ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಅದು ಫರ್ಮೆಂಟೆಡ್ ತರ, ಈಗ ಒಂದು ವೈನ್ ಎಷ್ಟು ವರ್ಷ ಕೊಳೆಯುತ್ತೋ ಅಷ್ಟು ರುಚಿ ಕೊಡುತ್ತೆ ಅಂತಾರಲ್ಲ, ಆ ತರ ಫ್ರೆಂಡ್ಶಿಪ್ಸ್ ಕೂಡ ನಾವು ಅದನ್ನ ಫರ್ಮೆಂಟ್ ಮಾಡಬೇಕು, ಲೈಫ್ ಲಾಂಗ್ ಅದನ್ನ ಉಳಿಸ್ಕೋಬೇಕು. ಯಾಕಂದ್ರೆ ಯೂಸ್ ಅಂತ ಮಾಡ್ತಾ ಹೋದ್ರೆ ಅದಕ್ಕೆ ಮರ್ಯಾದನೆ ಇಲ್ಲ.
ನಿಜಪ್ಪ ನಿಜಪ್ಪ, ಸೋ ಮಚ್ ತುಲ್ಲ, ಎಷ್ಟೊಂದಿದೆ ಕಲ್ತ್ಕೊಳ್ಳಕ್ ರಾಮ್ ನಿಮ್ಮ ಹತ್ರ. ನಾನು ಆಕ್ಚುಲಿ ಇವಾಗ ಕೇಳಕ್ಕೆ ಇಷ್ಟಪಡೋದು, ಇವಾಗ ಎಷ್ಟೊಂದು ಯಂಗ್ ಮಕ್ಳಿರ್ತಾರೆ ಅಂತ ತಂದೆ ತಾಯಿಗಳಿಗೆ ನೀವೇನಾದ್ರೂ ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ತುಂಬಾ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಸ್ಬಿಟ್ಟಿರ್ತಾರೆ, ಇವ್ರಿಗೊಂದು ಸಜೆಷನ್.
ಸಮಸ್ಯೆ ಏನಂದ್ರೆ ಮಕ್ಕಳನ್ನ ಮಂಡಲಾಡಕ್ ಬಿಡಬೇಕು, ಮೊದಲು ಮಾತೃಭಾಷೆ ಕಲಿಸ್ಬೇಕು. ಆಮೇಲೆ ತಂದೆ ತಾಯಿ ಅಂದ ತಕ್ಷಣ ಅವರು ಯಾವ್ದೋ ಸ್ಕೂಲ್ ಪ್ರಿನ್ಸಿಪಲ್ ಅಲ್ಲ, ಪ್ರೀತಿ ಅಫ್ಕೋರ್ಸ್. ನಾವು ಯಾರು, ಈಗ ನಾನೊಬ್ಬ ತಂದೆ ಇನ್ನೂ ಆಗಿಲ್ಲ, ಅಥವಾ ನಾನು ಒಂದು ಭಾವನೆ ಗೊತ್ತಿಲ್ಲ, ಬಟ್ ಏನಾದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು ನಾನು ಹೇಳಕ್ ಇಷ್ಟಪಡ್ತಿರೋದು, ಜನರ ಈಗ ಮಕ್ಕಳು ಅವ್ರು ಏನು ಕನಸಿರುತ್ತೋ ಅದನ್ನು ನನಸು ಮಾಡೋದಕ್ಕೆ ನಾವು ಒಂದು ಬೋಟ್ ಮಾಡಿಕೊಡ್ಬೇಕು ಹೊರತು ನಾವು ಅದನ್ನು ನಿಲ್ಸಕ್ಕೆ ಹೋಗಬಾರ್ದು. ಸೊ ಅವ್ರ ದಾರಿಲಿ ಅವ್ರು ಸಾಗಕ್ಕೆ ಹೋಗಬೇಕು, ನಂತರ ಅವನಾಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನ ಫಸ್ಟ್ ಸ್ಟಾಪ್ ಮಾಡಿದ್ರೆ, ಅವ್ರು ನಿಂತರನೇ ಆಗಬೇಕು ಅಂತ ಇಷ್ಟಪಟ್ಟರೆ ಅವರೇ ಆಗ್ತಾ ಅವರೇ ಆಗ್ತಾರೆ. ಅಪ್ಪ ಹಾಕಿದ ಆಲದ ಮರ ಅವ್ರಿಗೆ ಇಷ್ಟ ಆದ್ರೆ ಆಲದ ಮರದ ಕೆಳಗಡೆ ಅವ್ರು ಇರ್ತಾರೆ, ಇಲ್ಲ ನನ್ಗೆ ಮಾವಿನಕಾಯಿ ಮರನೇ ಇಷ್ಟ ಅಂದ್ರೆ ಅವ್ರು ಮಾವಿನ ಮರ ಹೋಗ್ತಾರೆ.
ಆಮೇಲೆ
ಮೇನ್ ರೋಡ್ ಕ್ರಾಸ್ ಮಾಡಕ್ ಬಿಡಿ, ಕೈ ಹಿಡ್ಕೊಳ್ಳೋದ್ ಬಿಡಿ, ಅಂದ್ರೆ ಒಂದ್ ಸಿಚುವೇಶನ್ ಆದ್ಮೇಲೆ ಸ್ವಲ್ಪ ಅವ್ರಿಗೆ ನುಗ್ಗಕ್ ಬಿಡಿ. ಆಮೇಲೆ ಮೇನ್ ಟ್ರಾವೆಲ್ ಮಾಡ್ಕೊಳಕ್ ಅವಕಾಶ ಕೊಡಿ ಮದ್ ಮಧ್ಯ, ಅವರೇ ಸೋಲೋ ಟ್ರಾವೆಲ್. ಯಾಕಂದ್ರೆ ಸೋಲೋ ಟ್ರಾವೆಲ್ ಅಲ್ಲಿ ನಾನ್ ಕಲ್ತಂತಹ ವಿಷಯ ಪ್ರಾಬ್ಲಿ ನಂಗೆ ಇವಾಗ ಅನ್ಸುತ್ತೆ ನಾನು ಒಂದು 20 ವರ್ಷದಿಂದನೇ ಶುರು ಮಾಡಬೇಕಾಗಿತ್ತು ಅಂತ.
ಅದೊಂದು ಕನ್ ಆಕ್ಚುಲಿ ಇನ್ನೊಂದು ಲಾಸ್ಟ್ ಕ್ವೆಶನ್, ಆಬ್ವಿಯಸ್ ಕ್ವೆಶನ್ ಅನ್ಸುತ್ತೆ ಅದು, ನಿಮ್ಮ ಜೀವನದ ಮೀನ
ಇನ್ನೂ ಬಂದಿಲ್ಲ?
ಇನ್ನೂ ಬಂದಿಲ್ಲ, ಬರಬೇಕು.
ನಾನು ಹೋಪ್ಲೆಸ್ ರೊಮ್ಯಾಂಟಿಕ್ ಅಂತೀನಿ, ಆಗಾಗ ಲವ್ ಆಗ್ತಾನೆ ಇರುತ್ತೆ.
ಯಾಕಂದ್ರೆ ನಾನೊಂದು ವಿಷಯ ಹೇಳ್ತೀನಿ, ಇಟ್ ಇಸ್ ಸೋ ಬೋರಿಂಗ್ ಟು ಲವ್ ಓನ್ಲಿ ಒನ್ ಹ್ಯೂಮನ್ ಬೀಯಿಂಗ್ ಆಲ್ ಯುವರ್ ಲೈಫ್.
ಇಫ್ ಯು ಸೇ ದಟ್ ಯು ಲವ್ ಓನ್ಲಿ ಒನ್ ಬೀಯಿಂಗ್ one human being in this world, that means you're lying anta.
Absolutely. Absolutely true, because 100 times you fall in love.
Fall in love.
And I don't say to fall, rise in love.
Haudu.
Anta.
Helbeku helbeku.
Mulu
yedrene maja alwa.
So true. Wishing you all the very best. Nan last segment pa. It is thanks Helona with Nagu. ಇಡೀ ಜೀವನ 58 ವರ್ಷಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ ಬಿಟ್ಬಿಡಿ, ಇಲ್ಲ ಅಂದರೆ ಒಬ್ಬರಲ್ಲ ಒಬ್ಬರು ಎಷ್ಟೊಂದು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್ ಟು ತಂದೆ ತಾಯಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ನನ್ನ ಮಕ್ಳು ಇವತ್ತು, ಇವರಿಲ್ಲ ಅಂದರೆ ನಾನಿಲ್ಲ. ಸೊ ವೆರಿ ಗ್ರೇಟ್ಫುಲ್ ಟು ಆಲ್ ಮೈ ಟೀಚರ್ಸ್, ಮೈ ಗುರುಸ್, ಎವ್ರಿಬಡಿ. ನೀವು ನಮ್ಮ ಶೋ ಮುಖಾಂತರ ಯಾರಿಗೆ ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀರ ರಾಮ್?
ನಾನು ನನ್ನ ಎಲ್ಲ ಸ್ನೇಹಿತರಿಗೆ, ಮತ್ತು ನನ್ನ ತಂದೆ ತಾಯಿಗೆ, ನನ್ನ ತಮ್ಮನಿಗೆ, ಆಮೇಲೆ ನನ್ನ ಕೈ ಹಿಡಿದ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ಕುಟುಂಬದವರು, ಏಕೆಂದರೆ ಇಂಡಸ್ಟ್ರಿ ನನ್ನ ಗುರುತಿಡಲಿಲ್ವೇ ನಾವು, ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ಕುಟುಂಬದವರು, ನನ್ನ ಗ್ಲೋಬಲ್ ಕನ್ನಡಿಗರು ನನ್ನ ಕೈ ಹಿಡಿದ್ರು. ಇದನ್ನು ಯಾವತ್ತೂ ಬಿಡಲ್ಲ, ಯಾವತ್ತೂ ಕಾಪಾಡ್ಕೋತೀನಿ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಸಬ್ಸ್ಕ್ರೈಬರ್ಸ್, ಮತ್ತು ನನ್ನ ತಂದೆ ತಾಯಿ, ನನ್ನ ಸ್ನೇಹಿತರು. ಯಾಕಂದರೆ ಎಷ್ಟೊಂದು ಸಲ ನನಗೆ ಟೂರ್ ಮಾಡೋಕ್ಕೆ ಹಣ ಇಲ್ಲದೆ ಇರ್ಬೋದು ಅಥವಾ ಒಂದು ಕ್ಯಾಮ್ರಾ ತೊಗೊಳಕ್ಕೆ ಹಣ ಇಲ್ಲದೆ ಇರ್ಬೋದು, ಅಂಥ ಸಮಯದಲ್ಲಿ ನನ್ನ ಸ್ನೇಹಿತರು ಬಂದಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ತೊಗೊಳ್ರಿ ನಾವಿದ್ದೀವಿ, ನೀವು ನುಗ್ರಿ, ನೀವು ಮಾಡ್ತಿರೋ ಕೆಲಸ ಚೆನ್ನಾಗಿದೆ, ನಿಮ್ಮ ಕನ್ನಡ ಸೇವೆ ಸರಿ ಇದೆ ಅಂತಾರೆ. ಅಫ್ಕೋರ್ಸ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟು ಕೂಡ ನನ್ನ ಮೇಲೆ, ಅವ್ರ ಆಶೀರ್ವಾದ ಕೂಡ ಫಸ್ಟಿಂದ ಲಾಸ್ಟ್ವರೆಗೂ ಇದೆ. ನನ್ನ ಲೈಫಲ್ಲಿ ನನಗೆ ಎಲ್ಲ ರೀತಿ ಬುನಾದಿ ಹಾಕಿಕೊಟ್ಟಿರೋರು ನನ್ನ ಸುತ್ತಮುತ್ತ ಇರೋ ಜನಗಳೇ, ನಾನೇನೂ ಅಲ್ಲ, ಅವರಿಂದಲೇ ನಾ ಎಲ್ಲ.
ಸ್ವೀತ್. ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ, ನಮ್ಮ ಜೊತೆಯಲ್ಲಿ ಒಂದು ಎಪಿಸೋಡ್ ಮಾಡಿದ್ದಕ್ಕೆ. ಇಟ್ ಇಸ್ ಸಚ್ ಅನ್ ಆನರ್ ಅಪ್ಪ ನೀವು ಬಂದಿರೋದು. ನಿಮ್ಮ ಒಂದು ಭಾಳ ಒಂದು ಸಣ್ಣ ಸಣ್ಣ ತುಣುಕೆ ನನ್ನ ಕೈಲಿ ತರಕ್ಕಾಗಿರೋದು ಹೊರಗಡೆ, ಔಟ್ ಆಫ್ ದ ಮೆಗ್ನಾನಿಮಿಟಿ ಆಫ್ ದ ವಿಡಿಯೋಸ್ ಐ ವಾಸ್ ಏಬಲ್ ಟು ಬ್ರಿಂಗ್ ಔಟ್ 1% ತಂದಿದ್ದೀನಿ ಅಂತಾನು, ಅದು ತಂದಿದ್ದೀನೋ ಇಲ್ವೋ ಅಂತ ಅನ್ನಿಸ್ತಿದೆ.
ಮತ್ತೆ ಮಾತಾಡೋಣ, ಯಾಕಂದ್ರೆ ದೇರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರಲ್ಲ,
ಆ ತರ
ಮೇಕ್ ಶೋರ್ ನಮ್ಮ ಏನು ಎಂತ ಟ್ಯಾಲೆಂಟ್ ಮೇಡಮ್, ನನಗೆ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು, ಅವರ ವಾಯ್ಸ್ ಆಗ್ಬೋದು, ಅವರ ನಡವಳಿಕೆ ಆಗ್ಬೋದು, ಇಲ್ಲಿ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಿದಂತಹ ಎನ್ವೈರನ್ಮೆಂಟ್ ಆಗ್ಬೋದು, ನನ್ನ ಜೀವನದ ಮೊಟ್ಟ ಮೊದಲ ಪಾಡ್ಕಾಸ್ಟ್ ಇದು. ಸೊ ಮೇಕ್ ಶೋರ್ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಮೇಸಿಂಗ್ ಅಮೇಸಿಂಗ್ ಹೋಸ್ಟ್, ತಕ್ಕಲ್ಲಿ ಎಂಜಾಯ್ ಮಾಡಿದೆ.
ಸೋ ಮಚ್,
ಹೃದಯದ ಧನ್ಯವಾದ.
ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಐ ಥಿಂಕ್ ರಾಮ್ ಹ್ಯಾಸ್ ವೌಂಡ್ ಇಟ್ ಅಪ್. ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ಎಂಡ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಎಪಿಸೋಡ್ನ ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ ಸಾವನ್, ಅಲೆಕ್ಸಾ, ಅಮೆಜಾನ್, ಐಟ್ಯೂನ್ಸ್ ಇಲ್ಲೂ ಸಹ ಇರುತ್ತೆ, ಅಲ್ಲಿ ಕೇಳಿ ಇಲ್ಲಿ ನೋಡಿ. ಯಾವಾಗಲೂ ಹೇಳೋ ಹಾಗೆ ಇವತ್ತು ಕಲ್ತ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಇದೆ. ಅಫ್ಕೋರ್ಸ್ ಕಲ್ತ್ಕೊಂಡು ಅವ್ರು ಹೇಳ್ತಾರೆ ಕಲ್ತ್ಕೊಳ್ಳಿ, ಅದಕ್ಕಿಂತ ಮುಖ್ಯವಾಗಿ ಅಳವಡಿಸ್ಕೊಳ್ಳೋಕೆ ತುಂಬ ತುಂಬ ಹೆಚ್ಚಿಗಿದೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು.